प्रतितम परिपूर्णं गुरुंश्चा गीतार्थं वक्ष्यामि देशतः यानिशा सर्वभूतानां तस्यां जागर्ते संयमी यस्यां जागृति भूतानि सा निशा पश्यतो मुनेः उक्तं लक्षणं पिण्डीकृत्य आह यानिशेति या सर्वभूतानां निशा परमेश्वर स्वरूप लक्षणा यस्याम सुप्ता नीवना किंचित जानन्ति तस्याम इंद्रिय संयम युक्तो ज्ञानी जागर्ति सम्यक अपरोक्षेण पश्यति परमात्मानमित्यर्थः यस्याम विषय लक्षणायाम भूतानि जागृति तस्याम निशायामिव सुप्तः प्रायो न जानाति मत्तादिवत् गमनादि प्रवृत्ति ही तदुक्तम् देहं त्वतम् न चरमम् देहो विदैव वशगः इति श्लोकाभ्याम् मननयुक्तो मुनिः पश्यतः इति अस्य साधनमाः इष्टु भाष्यायित् ठीक ज्ञानिनः सर्वकर्म परित्याग प्रतिपादनार्थो यानिशा इत्ययं श्लोकः इति कश्चित् ಕೆಲವರು ತಪ್ಪು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತಿಳಿಸಿ ಅದನ್ನು ಖಂಡನೆ ಮಾಡಕ್ಕೆ ಆಚಾರ್ಯರು ಸರಿಯಾದ ಅರ್ಥ ಹೇಳ್ತಾ ಇದ್ದಾರೆ ಜ್ಞಾನಿನಃ ಸರ್ವಕರ್ಮ ಪರಿತ್ಯಾಗ ಪ್ರತಿಪಾದನಾರ್ಥೋ ಯಾನಿಶಾ ಇತ್ಯಯಂ ಶ್ಲೋಕಃ ಅಪರೋಕ್ಷ ಜ್ಞಾನಿಯಾದವನು ಸರ್ವಕರ್ಮ ಪರಿತ್ಯಾಗವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ಕೊಟ್ಬಿಟ್ಟಿದ್ದಾರೆ ಅದು ಅಲ್ಲೇ ಅಲ್ಲ ಅಲ್ಲಿ ವಿಷಯ ಬಂದಿರೋದೇ ಬೇರೆ ಅವರ ಅರ್ಥ ಬರೆದಿರೋದೇ ಬೇರೆ ಆದ್ದರಿಂದ ತಪ್ಪು ಅಂತ ಹೇಳ್ತಿದ್ದಾರೆ ಅಂದರೆ ಈ ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನಿಗಳಾದವರಿಗೆ ಬ್ರಹ್ಮಜ್ಞಾನಿಗಳಾದವರಿಗೆ ಏನಿಲ್ಲ ಕರ್ಮ ಮಾಡಬೇಕಾದ ಕೆಲಸನೇ ಕಾರಣವಿಲ್ಲ ಅಂತ ಹೇಳ್ಬಿಟ್ಟು ಇತಿ ಕಸ್ತಿ ತನ್ನ ತತ್ಪ್ರತಿಪಾದಕ ಅಕ್ಷರ ಅಶ್ರವಣಾತ್ ಅಂತ ವಾಕ್ಯ ಪದ ಬಂದು ಕೂಡ ಇಲ್ಲ ಇಲ್ಲಿ ಹೇಳ್ತಾರೆ ಹೆಸರು ಕೂಡ ಬಂದು ಕರ್ಮ ಅನ್ನೋ ಶಬ್ದ ಕೂಡ ಇಲ್ಲಿಲ್ಲ ಅಂತ ಅರ್ಥ ಹೇಗೆ ಮಾಡ್ತೀರಿ ಅಂತ ಕೇಳ್ತಾರೆ ತತ್ಪ್ರತಿಪಾದಕ ಅಕ್ಷರ ಅಶ್ರವಣಾತ್ ಪ್ರಮಾಣ ವಿರೋಧಾಚ ಇತ್ಯಾಶಯೇ ಪಾದ್ಯ ಪ್ರಮಾಣ ವಿರೋಧಾಚ ಇತ್ಯಾಶಯೇನ ತತ್ಪ್ರತಿಪಾದ್ಯಮಃ ಮತ್ತೆ ಪ್ರಮಾಣ ವಿರೋಧ ಸ್ಪಷ್ಟವಾಗಿದೆ ಏನು ಪ್ರಮಾಣ ವಿರೋಧ ಐತೆ ಅಪರೋಕ್ಷ ಜ್ಞಾನಿಗಳು ಕರ್ಮ ಮಾಡಬೇಕು ಅನ್ನೋ ಪ್ರಮಾಣ ಇರೋದ್ರಿಂದ ಅಪರೋಕ್ಷ ಜ್ಞಾನಿಗಳು ಕರ್ಮ ಮಾಡಕೂಡುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಮುಂದೆ ಹೇಳೋದಕ್ಕೆ ವಿರುದ್ಧವಾದ ಅರ್ಥ ಮಾಡೋದು ಮೊದಲನೇದಾಗಿ ಅರ್ಥ ಇಲ್ಲೇ ಇಲ್ಲ ಎರಡನೇದಾಗಿ ಅರ್ಥ ಆಗೋದೂ ಇಲ್ಲ ಬೇರೆ ರೀತಿಯಿಂದನೂ ಹೊಂದಕ್ಕೆ ಬರೋದು ಎಲ್ಲೋ ಒಂದು ಅರ್ಥ ಇಲ್ಲಿ ಕೂಡಿಸೋಕೆ ಪ್ರಯತ್ನ ಪಟ್ಟರೆ ಅದೇ ಅರ್ಥ ಅಲ್ಲ ಅಷ್ಟು ಉಕ್ತಂ ಲಕ್ಷಣಮಿತಿ ಚತುಶ್ಲೋಕ್ಯಂ ವಿಕ್ಷಿಪ್ಯ ಉಕ್ತಂ ಹಿಂದೆ ನಾಲ್ಕು ಶ್ಲೋಕಗಳಲ್ಲಿ ವಿಕ್ಷಿಪ್ ಬಿಡಿಸಿ ಹೇಳಿದ್ದೇನೆ ಈಗ ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ದಾರೆ ನಾನು ಅತ್ರ ಉಕ್ತಂ ಕಿವಪಿ ನ ಪ್ರತೀಯತೆ ಇತ್ಯತಃ ಐತಿ ಹಾಗಿದ್ರೆ ನೀವು ಹೇಳಿದ್ದಲ್ಲಿ ಕಾಣುತ್ತಿಲ್ಲ ಅಂತ ಕೇಳಿದ್ರೆ ನಾವು ಹೇಳಿದ ಅರ್ಥ ಇದೆ ಅಂತ ತೋರಿಸ್ತಾರೆ ಈಗ ಯಾನಿಶ ಮತ್ತು ಜಾಗೃತಿ ಪದಗಳಲ್ಲಿ ಅರ್ಥ ಇದೆ ಅಂತ ಹೇಳೋದಕ್ಕೆ ಪರಮೇಶ್ವರ ಸ್ವರೂಪ ಪರಮೇಶ್ವರ ರೂಪಸ್ಯ ನಿಶಾ ಸಾಮ್ಯಂ ಉಪಪಾದಯತಿ ಯಶ್ಯಾಮಿತಿ ನಿಶಾ ಅಂದರೆ ಪರಮಾತ್ಮನ ಬಗ್ಗೆ ಅವರಿಗೆ ರಾತ್ರಿ ಅಜ್ಞಾನ ಅಂತ ಅರ್ಥ ಸರಿಯಾದ ಅರ್ಥ ಇದೆ ವಿಷಯತ್ವ ಅಧಿಕರಣತ್ವಂಚ ಅವಿವಕ್ಷಿತ್ವ ಕಾರಕತ್ವ ಮಾತ್ರ ವಿವಕ್ಷೆಯ ಸಾಮ್ಯದೆ ಮುಕ್ತ ಇಲ್ಲಿ ವಿಷಯತ್ವ ಅಧಿಕರಣತ್ವ ಏನಿದೆ ಕಾರಕತ್ವ ಏನದು ಸಂಯಮಿ ಇತ್ಯಸ್ಯ ಅಕ್ಷರಾರ್ಥ ಅಲ್ಲೇನಾಗಿದೆ ನಿಶಾ ರಾತ್ರಿಯಲ್ಲಿ ಏನು ಕಾಣೋದಿಲ್ವೋ ಹಾಗೆ ರಾತ್ರಿಯಲ್ಲಿ ಕಾಣಬೇಕಾದ ವಸ್ತು ರಾತ್ರಿಯಲ್ಲಿ ಕಾಣೋದಿಲ್ಲ ಅವರಿಗೆ ಕಾಣಲೇಬೇಕಾದ ಪರಬ್ರಹ್ಮ ವಸ್ತು ಕಾಣೋದಿಲ್ಲ ಆದ್ದರಿಂದ ಅವರಿಗೆ ರಾತ್ರಿ ಇದ್ದ ಹಾಗೆ ಆ ಅರ್ಥಲ್ಲಿ ಹೇಳಿ ಇದನ್ನೆಲ್ಲ ಹೇಳಿದ್ನಲ್ಲ ಕವಿಗಳೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಆಚಾರ್ಯ ಹೇಳಿದ ಅರ್ಥನ ಆನಂದವರ್ಧನ ಕವಿಗಳೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಭಾಷ್ಯಕಾರಿಗೆ ಅರ್ಥ ಆಗಿಲ್ಲ ಅಂದರೆ ತಪಾರ್ಥ ಆಗತ್ತ ಅದು ಅತ್ರೋಕ್ತಂ ಕಿಮಪಿನ ಪ್ರತೀಯತೆ ಇಂದ್ರಿಯೇತಿ ಸಂಯಮೇ ಇತ್ಯಸ್ಯ ಅಕ್ಷರಾರ್ಥ ಇಂದ್ರಿಯೇತಿ ಸಂಯಮೇ ಶಬ್ದಕ್ಕೆ ಏನರ್ಥ ಅಂದರೆ ಇಂದ್ರಿಯೇತಿ ಅಲ್ಲಿದೆ ಏನದು ಇಂದ್ರಿಯೇತಿ ಪರಮಾತ್ಮಾನಂ ಉಕ್ತ ಲಕ್ಷಣಂ ಯಾನಿಶ ಸರ್ವಭೂಕ್ತ ಇಂದ್ರಿಯ ಸಂಯಮಯುಕ್ತ ಸಂಯಮ ಯಾವ ಸಂಯಮ ಅಂದರೆ ಇಂದ್ರಿಯ ಸಂಯಮ ಅಂತ ಅರ್ಥ ಇಂದ್ರಿಯ ಅಲ್ಲೇನಿದೆ ಸಂಯಮಿಯನ್ನ ಪದ ಇದೆ ಅಂದರೆ ನಿಯಂತ್ರಣ ಮಾಡಿದವನು ಅಂತ ಅರ್ಥ ಏನು ಅಂದರೆ ಇಂದ್ರಿಯ ಅಂತ ಅರ್ಥ ಇಂದ್ರಿಯ ಸಂಯಮೀ ಪ್ರಕರಣ ಲಭ್ಯೋ ಅರ್ಥ ಜ್ಞಾನಿ ಇತಿ ಒಟ್ಟು ಅರ್ಥ ಏನು ಅಂದರೆ ಜ್ಞಾನಿ ಜಾಗೃತಿ ಸಮ್ಯಕ್ ಅಪರೋಕ್ಷೇಣ ಪಶ್ಯತಿ ಪರಮಾತ್ಮಾನಮಿತ್ಯರ್ಥ ಯಾವುದು ಅಜ್ಞಾನಿಗಳ ಪಾಲಿಗೆ ರಾತ್ರಿಯಂತೆ ಏನೂ ತಿಳಿಯದಂತೆ ಆಗಿದೆಯೋ ಅಂಥ ಭಗವತ್ ಸ್ವರೂಪವು ಜ್ಞಾನಿಗಳಿಗೆ ಹಗಲಿನಂತೆ ಕಾಣುತ್ತೆ ಅಂತ ಹೇಳಿದ್ರಿಂದ ಇವರಿಗೆ ಜ್ಞಾನ ಇದೆ ಇವರಿಗೆ ಜ್ಞಾನ ಇಲ್ಲ ಅಂತ ಅರ್ಥ ಯದಿನ ಕಶ್ಚಿತ್ ಪಶ್ಯತಿ ಕಥಂ ತರ್ಹಿ ತಸ್ಯ ಗಮನಾದಿ ಪ್ರವೃತ್ತಿ ಅತ್ರಾಪಿ ಪೂರ್ವವತ್ ಸಾಮ್ಯಂ ಹಿಂದೆ ಕೂಡ ಹಾಗೇನೆ ಹಗಲು ಎಂಬುದಕ್ಕೆ ಈ ಅರ್ಥ ಕಾಣಬೇಕಾದ ವಸ್ತು ಕಂಡಾಗ ಹಗಲು ಕಾಣಬೇಕಾದ ವಸ್ತು ಕಾಣದೆ ಹೋದಾಗ ರಾತ್ರಿ ಅವರಿಗೆ ಬ್ರಹ್ಮ ಕಾಣೋದಿಲ್ಲ ಅವರಿಗೆ ರಾತ್ರಿ ಇವರಿಗೆ ಕಾಣುತ್ತಾನೆ ಇವರಿಗೆ ಹಗಲು ಈ ಅರ್ಥದಲ್ಲಿ ತಿಳಿಬೇಕು ಅಂತ ಅರ್ಥ ಯದಿನ ಕಿಂಚಿತ್ ಪಶ್ಯತಿ ಕಥಂ ತರ್ಹಿ ತಸ್ಯ ಗಮನಾದಿ ಪ್ರವೃತ್ತಿ ಇತ್ಯತಃ ಮತ್ತಾದಿವತಿ ಹಾಗಿದ್ದರೆ ಹೊರಗಿನ ಪ್ರಪಂಚದ ಜ್ಞಾನ ಇಲ್ಲೇ ಇಲ್ಲ ಅಂತ ಹೇಳ್ತೀರಿ, ಮತ್ತು ಪ್ರವೃತ್ತಿ ಇದೆಯಲ್ಲ ಅವನಿಗೆ, ಜ್ಞಾನಿಗಳು ಕೆಲಸ ಮಾಡಿಕೊಂಡಿದ್ದಾರಲ್ಲ ಅಂತ ಕೇಳಿದರೆ ಇದೆ ಮತ್ತಾದಿವದಿತಿ. ಮತ್ತ ಮೊದಲಾದವರಿಗೆ ಗಮನ ಎಲ್ಲೇ ಇದ್ದರೂ ಕೂಡ ಹೊರಗೆ ನೋಡೋದಕ್ಕೆ ನಮಗೆ ಆಕ್ಟಿವಿಟಿ ಕಾಣಿಸುತ್ತೆ. ಅಂದರೆ ಅವ್ರ ಪರಮಾತ್ಮ, ಅವರ ಗಮನ ಪೂರ್ತಿ ಪರಮಾತ್ಮನ ಕಡೆಗೆ ಇದ್ದು ಲೋಕದ ಕಡೆಗೆ ಮಿನಿಮೈಸ್ ಮಾಡ್ಕೊಂಡು ಮಾಡ್ತಾರೆ ಅಂತ ಅರ್ಥ. ಕುತ ಏತತ್ತಿತ್ಯತಃ ತದುಕ್ತವಿ, ಯಾತಕ್ಕೆ ಅಂತ ಹೇಳಿದ್ದಾರೆ, ತದುಕ್ತ ಪ್ರಮಾಣ ಇದೆ. ದೇಹಂತು ನಂತಂ ನ ಚರಮಂ ದೇಹೋಪಿ ದೈವ ವಶಗಃ ಇತಿ ಶ್ಲೋಕಾಭ್ಯಾಮ್, ಎಲ್ಲಿಯನ ಅರ್ಥ ಅಂದರೆ ಹೇಳ್ತಾರೆ. ಮುನೇರಿತಿ ಉಕ್ತತ್ವಾ ಚತುರ್ಥಾಶ್ರವಿಣಃ ಏವ ಜ್ಞಾನಂ ಇತಿ ವ್ಯಾಖ್ಯಾನಂ ಅಸದಿತಿ ಭಾವೇನ ಆಹ ಮನನೇತಿ. ಇನ್ನೂ ಕೆಲವರು ಇದ್ದಾರೆ, ಮುನಿ ಶಬ್ದಕ್ಕೆ ಸನ್ಯಾಸಿಗಳಿಗೆ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ, ಸನ್ಯಾಸಿಗಳಿಗೆ ಅಂತ ಅರ್ಥ ಮಾಡ್ತಾರೆ, ಅದು ಸರಿಯಲ್ಲ. ಅದಕ್ಕೆ ಮುನೇಹೇ ಇತಿ ಉಕ್ತತ್ವ ಚತುರ್ಥಾಶ್ರಮಿಣಃ ಏವ ಜ್ಞಾನಂ, ಚತುರ್ಥಾಶ್ರಮಗಳು ಅಂದರೆ ಸನ್ಯಾಸಿಗಳು, ಅವರು ಮಾತ್ರ ಜ್ಞಾನಾಧಿಕಾರ, ಉಳಿದವರಿಗಿಲ್ಲ ಅಂತ ಅರ್ಥ ಮಾಡ್ತಾರೆ, ಅದು ಸರಿಯಲ್ಲ. ಅಸದಿತಿ ಭಾವೇನಾ ಮನೇನೇತಿ, ಯಾತಕ್ಕೆ ಅಂದರೆ ಯಾಜ್ಞವಲ್ಕ್ಯಾದೀನಾಂ ಅಯತೀನಾಮಪಿ ಜ್ಞಾನಶ್ರವಣಾದಿತಿ ಭಾವ. ಯಾಜ್ಞವಲ್ಕ್ಯರು ಮೊದಲಾದವರೆಲ್ಲ ಯತಿಗಳಲ್ಲವರು, ಅವರು ಅಪರೋಕ್ಷ ಜ್ಞಾನಿಗಳಂತ ಪ್ರಸಿದ್ಧ. ಆದ್ದರಿಂದಾಗಿನೇ ಯತಿಗಳಿಗೆ ಮಾತ್ರ ಜ್ಞಾನ ಅಂತ ಅರ್ಥನೂ ಮಾಡಬಾರ್ದು. ನಮ್ಮಲ್ಲಿ ಪುರಂದರದಾಸರು ಅಂತವರಿದ್ದಾರೆ, ತಿರುಕೋಪಂಡಿತಾಚಾರ್ಯ ಅಂತವರಿದ್ದಾರೆ, ಅವರೆಲ್ಲ ಎಂಥವರು? ಯತಿಗಳಲ್ಲ, ಯತಿಗಳಿಗಿಂತ ಶ್ರೇಷ್ಠ. ತಿರುಕೋಪಂಡಿತಾಚಾರ್ಯ ಬರೆದ ಬಾಯಸ್ತುತಿ ಹೇಳಿದ್ರೆ ಯತಿಗಳೇ ಅಲ್ಲವರು. ಆದ್ದರಿಂದ ಯತಿಗಳಿಗೆ ಮಾತ್ರ ಜ್ಞಾನ ಅಂಬುದು ಸರಿಯಲ್ಲ. ಯಾಜ್ಞವಲ್ಕ್ಯಾದೀನಾಂ ಅಯತೀನಾಮಪಿ ಜ್ಞಾನಶ್ರವಣಾದಿತಿ ಭಾವ ಮನನಸ್ಯ ಪ್ರಾಂಗ್ ನಿವೃತ್ತತ್ವಾತ್ ಪಶ್ಯತೋ ಮುನೇಹ ಇತಿ ಕಥಂ. ಮನನ ಆಗಲೇ ಮಾಡಿ ಆಗಿಬಿಟ್ಟಿದೆ, ಮತ್ತ್ಯಾಕೆ ಮುನಿ ಅಂತ ಕರೀತಾರೆ ಅಂದರೆ ಇತ್ಯತಃ ಪಶ್ಯತಃ ಇತ್ಯರ್ಶರ ಸಾಧನತ್ವೇನ ಮನನ ಮಿಹ ಉಕ್ತಂ. ಮನನ ಎರಡು ವಿಧ, ಮೊದಲು ಮನನ ಮಾಡೋದು ಅಪರೋಕ್ಷ ಜ್ಞಾನಕ್ಕೆ, ಆಮೇಲೆ ಮನನ ಮಾಡೋದು ಜ್ಞಾನ ಆನಂದ ವೃದ್ಧಿಗಾದ್ದರಿಂದ ಅಪರೋಕ್ಷ ಜ್ಞಾನಿಯಾದವನು ಮನನ ಯಾಕೆ ಮಾಡ್ತಾನೆ ಅಂತ ಕೇಳಬಾರದು. ಇವತ್ತು ವಿದ್ಯಾರ್ಥಿಯಾಗಿ ಓದ್ತಾನೆ, ಪ್ರೊಫೆಸರಾಗಿ ಓದ್ತಾನೆ, ವಿದ್ಯಾರ್ಥಿಯಾಗಿ ತಿಳಿದಕ್ಕೆ ಓದ್ತಾನೆ, ಪ್ರೊಫೆಸರಾಗಿ ಹೇಳಕ್ಕೆ ಓದ್ತಾನೆ. ಆದ್ದರಿಂದ ಇಬ್ಬರಿಗೂ ಅದು ಇದ್ದೇ ಇದೆ. ಪಶ್ಯತೋ ಮತ್ತು ತತ್ ಸಮಕಾಲೀನ ಸಮಕಾಲೀನ ಇತ್ಯರ್ಥ. ಅವನು ಮರಣ ಮಾಡ್ತಾನೆ ನೋಡ್ತಾನೆ ಅಂತಲ್ಲ, ಧ್ಯಾನ ಮಾಡಬೇಕಾದ್ರೆ ಮರಣ ಮಾಡೋದಿಲ್ಲ, ಆದರೆ ಮರಣ ಮಾಡಿದವನು ಧ್ಯಾನ ಮಾಡ್ತಾನೆ, ಧ್ಯಾನ ಮಾಡಿದವನು ಮತ್ತೆ ಮರಣ ಮಾಡ್ತಾನೆ, ಧ್ಯಾನ ಕಾಲಕ್ಕೆ ಮರಣ ಮಾಡ್ತಾನೆ ಅಂತ ನಾವು ಹೇಳಿಲ್ಲ. ಪರೀಕ್ಷೆ ಕಾಲಕ್ಕೆ ಓದಿದ್ರ ಗತಿ ಏನು? ಪರೀಕ್ಷೆ ಕಾಲಕ್ಕೆ ಬರೆದಿದ್ದು ಓದ್ತಾನೆ, ಆಗ ಮರಣ ಯೋಚನೆ ಮಾಡೋಕ್ಕೂ ಟೈಮ್ ಇರೋಲ್ಲ. ಆಗ ಏನು ಮಾಡಬೇಕಾಗ ಹೇಳಿದ ತಕ್ಷಣ ಬರೀಬೇಕು, ಯೋಚನೆ ಮಾಡ್ತಾ ಕೊಡೋಕ್ಕೂ ಟೈಮ್ ಇರೋದಿಲ್ಲ. ಅದಕ್ಕೆ ಯೋಚನೆ ಮಾಡಿದವನು ಬರೀತಾನೆ, ಮತ್ತು ಬರೋದು ಆಮೇಲೆ ಯೋಚನೆ ಮಾಡ್ಬೋದು ಹೇಗೆ ಬರೋದೆ ಅಂತ. ಅಲ್ಲೇ ಮಾಡ್ತಾ ಕೂತ್ಕೊಂಡ್ರೆ ಬದೀತಿ ಆಗುತ್ತೆ, ಅಲ್ಲೇ ವ್ಯಾರಿಯೇಷನ್ ಮಾಡ್ತಾ ಕೂತ್ಬಿಡು, ಎಷ್ಟು ಬರೋ ಹೋಗ್ತಾನೆ ಮಾರ್ಕ್ಸ್ ಅಂತೇಳಿ ಮಾಡಿದ್ರು ಕೊಟ್ಟರು, ಮಾಡಿದ್ದು 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 ಮೂರು ತಾಸಲ್ಲಿ ಅದೇ ಆಗಿಬಿಡುತ್ತೆ ಹೊರತು ಅದಿಲ್ಲೇ, ಏನು ಯೋಚನೆ ಮಾಡೋದಿಲ್ಲ ಮುಂದೆ ಆಮೇಲೆ ಅದೆಲ್ಲ ಕೂಡ. ಏತಚ್ಚ ಪ್ರಾಂಗ್ ಮನನಾದೇಹೇ ಸ್ಪಷ್ಟಂ ದರ್ಶನ ಸಾಧನತ್ವ ಅನುಕ್ತೇಹೇ ಪ್ರಸಂಗಾದಿಹ ಉಕ್ತಂ. ಇದೆಲ್ಲ ಹಿಂದೆ ಹೇಳಬೇಕಾದದ್ದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಸಂಗ ಬಂದಿದ್ದರಿಂದ ಅಂತ ಅರ್ಥ. ನಾನು ಸ್ಥಿತಧೀಹಿ ಕಿಂ ಪ್ರಭಾಷಿತ ಇತ್ಯಾದಿ ಇತ್ಯಾದಿಯ ಉತ್ತರಂ ಅಯಂ ಶ್ಲೋಕ ಇತಿ ಪ್ರಾಗುಕ್ತಂ. ನಾನು ಸ್ಥಿತಧೀಹಿ ಕಿಂ ಪ್ರಭಾಷಿತ ಅಂತ ಬಂದಿತ್ತಲ್ಲ, ಅದಕ್ಕೂ ಉತ್ತರ ಶ್ಲೋಕ ಇತ್ತು. ಅವ್ರಿಗೆ ಉತ್ತರ ಏನಂದರೆ, ಜ್ಞಾನಿಯಾದವನು ಜ್ಞಾನ ಸಿದ್ಧಿಯಾಗಿದೆ ಮತ್ತೆ ಅದಕ್ಕೆ ಮಾತಾಡ್ತಾನೆ ಅಂದರೆ ಮತ್ತನಂತೆ. ಭಾಳ ಆನಂದ ಪಟ್ಟಿದ್ದು ಆನಂದತ್ತು ಬಂದಿದವನಿಗೆ ಕೆಲವು ಕುಣಿಯೋದು ಮತ್ತೆ ಮಾಡ್ತಾನೆ, ಕುಣಿಯೋದು ಅದರ ನಗುವರೋರು ಜಿಸುವರೋ ನಾಟ್ಯ ಮಾಡೋರು ಅಂತ ಹೇಳ್ತಾರೆ. ಆ ಥರ ಹೇಗೆ ಫಿಸಿಕಲ್ ಎಕ್ಸ್ಪ್ರೆಷನ್ನು ಹಾಗೆ ಅಂತ ಹೇಳೋ ಉದ್ದೇಶ ಕೂಡ ಇದರಲ್ಲಿದೆ. ತತ್ ಕಥಂ ಇದಾನೀಂ ಲಕ್ಷಣಪರತೆಯ ವ್ಯಾಖ್ಯಾತಃ ಅನ್ಯಪರಾದಪಿ ತಲ್ಲಾಭ ಇತ್ಯಾಶಯೇನ ಇತಿ ಇತ್ಯಾಶಯೇನೇತಿ ಬ್ರೂಮ. ಲಕ್ಷಣಪರತೆಯಾಗಿ ವ್ಯಾಖ್ಯಾನ ಮಾಡಿದರೆ ಅಂದರೆ ಅನ್ಯಪರಾದಪಿ ತಲ್ಲಾಭ ಇತ್ಯಾಶಯೇನೇತಿ ಬ್ರೂ. ನ್ಯಾಯನರ್ಥ ಮಾಡೋದಕ್ಕಿಂತ ಅರ್ಥ ಮಾಡೋದು ತುಂಬ ಶ್ರೇಷ್ಠ, ಅದಕ್ಕೆ ಅರ್ಥ ಮಾಡಿದ್ದೇವೆ. ಅನ್ಯಥಾ ಕಿಂ ಪ್ರಭಾಷೇತ ಇತ್ಯಾದೇರು ಉತ್ತರ ಮಹ ಇತ್ಯತ್ರ ಇವ ಅವಕ್ಷತೆ. ಇಲ್ಲಿ ಹೋಗಿ ಉತ್ತರ ಅಲ್ಲೇ ಹೇಳ್ಬಿಡ್ತಾ ಇದ್ರು, ಸ್ಪೆಷಲ್ ಅಂತ ಅರ್ಥ ಇತ್ತು. ಕಿಂ ತತ್ರ ಸ್ಥಾನ ಪ್ರದರ್ಶನಾದಿನ ಇತಿ. ಈಗ ಮುಂದೆ ಭಾವದೀಪ, ಇಲ್ಲೊಂದು ವಿಶೇಷ. ರಾಯರ ಮಧ್ಯ ಮಧ್ಯೆ ಏನು ಮಾಡ್ತಾರೆ ಅಂದರೆ, ಒಂದು ಆಚಾರ ಕೋಟ್ ಮಾಡಿದೆ ಎರಡು ವಾಕ್ಯನ, ದೇಹಂತು ತಮ್ಮ ಚರಮಂ ಅಂತ ಒಂದು, ದೇಹೋಪಿ ದೈವ ವಿಷಯ ಅಂತ ಒಂದು. ಅದಕ್ಕೆ ಟೀಕಾರ ಏನೂ ಬರೀಲಿಲ್ಲ, ಅದಕ್ಕೆ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿಬಿಟ್ರು ಅಷ್ಟೇ, ಅರ್ಥ ಹೇಳಲಿಲ್ಲ. ರಾಯರು ಅದನ್ನೆಲ್ಲ ಹೇಳ್ತಾರೆ, ಇದು ಟಿಪ್ಪಣಿಕಾರರಾಗಿ ಮಾಡಿದ ದೊಡ್ಡ ಕೆಲಸ ಇತ್ತು, ಇಲ್ಲದ್ರೆ ಹಾಗೆ ಉಳ್ಕೊಂಡ್ಬಿಡ್ತಾ ಇತ್ತು. ಅದು ಏನಂತ ಹೇಳ್ತಾರೆ ನೋಡಿ, ಕಾರಕ ತೃತೀಯ ತೈತಂ ತೃತೀಯ ಸ್ಕಂಧೆ ಏಕೋನ ತ್ರಿಂಶೇ ಅಧ್ಯಾಯೇ. ತೃತೀಯ ಸ್ಕಂಧದಲ್ಲಿ ಏಕೋನ ತ್ರಿಂಶ ಅಂದ್ರೆ ಎಷ್ಟೋ, ತ್ರಿಂಶ ಅಂದ್ರೆ ಎಷ್ಟೋ, ತ್ರಿಂಶ ಅಂದ್ರೆ ಎಷ್ಟೋ, ಮೂವತ್ತು. ಏಕ ಊನ ಅಂದ್ರೇನು, ಒಂದು ಕಡಿಮೆ ಅಂದ್ರೆ ಇಪ್ಪತ್ತೊಂಬತ್ತು ಅಂತ. ಇಪ್ಪತ್ತೊಂಬತ್ತೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಈ ಸಂಸ್ಕೃತದಲ್ಲಿ ಹೇಳೋದಾಗ ನೀವು 29 ಅಂತೀರಿ, 29 ಅಂದ್ರೆ 20+9 ಆಯ್ತಲ್ಲ, ಇಂಡೈರೆಕ್ಟ್ ಆಯ್ತಲ್ಲ ಮತ್ತೆ ಹಾಗಿದ್ರೆ ಗೊತ್ತಾಯ್ತಾ, ಗೊತ್ತಾಯ್ತಾ, 19, 9, 10, 19 ಗೊತ್ತಾಯ್ತಾ, 29, 9, 20, 29 ಸಂಸ್ಕೃತ ಷೋಡಶ. 6 ಮತ್ತು 10 ಎಷ್ಟು, 16, 16 ಇಂಗ್ಲಿಷ್ ಅಲ್ಲೂ ಹಾಗೆ 6, 6, 10, 16 ಹಾಗೆ ಬಂದು ಇಂಗ್ಲೀಷದ ಸಂಸ್ಕೃತ ನೋಡಿಕೊಂಡೇ ಬಂದಿರೋದು. 15, 16 ಎಲ್ಲ ಇದೇ ರೀತಿ ಏಕೋನ 20, 10, 20 ಗೊತ್ತಾಯ್ತಾ, 2, 10, 20 ಅದೇ ರೀತಿನೇ. ಅದಕ್ಕೆ ಪದ ಉಪಯೋಗಿಸಿದರು, ಏನು ಆಶ್ಚರ್ಯನೇ ಇಲ್ಲ. ಸಂಸ್ಕೃತದ್ದೇ ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟಾಗಿ ಹೇಳಿರೋ ನಮಗೆ. ಏನಾಗಿ ಸಂಸ್ಕೃತ ಗೊತ್ತಿಲ್ಲ ಅಂದರೆ ಡೈರೆಕ್ಟ್ ಅಂದರೆ ಇಂಡೈರೆಕ್ಟ್ ಅನ್ಸುತ್ತೆ ಅಷ್ಟೇ. ಅದರಿಂದ ಡೈರೆಕ್ಟಾಗಿ ಬಂದಿರೋದು. ದೇಹಂ ತ್ವತಂ ಚರಮಂ ಸಿತಮುಜ್ಜಿತಂ ವಾ ಸಿದ್ಧೋಪಿ ಪಶ್ಯತಿ ಯತೇ ಯಥೋಧ್ಯಯ ಯಥೋಧ್ಯಗಮದಾತ್ಮರೂಪಂ ದೈವಾದುಪೇತಮಥ ದೈವವಶಾದ್ ಅಪೇತಂ ಉತ. ಎರಡು ಉಪೇತಮ್ ಆಗಿಬಿಟ್ಟಿದೆ, ಅನುಪೇತಮ್ ಆಗಬೇಕು. ದೈವಾದುಪೇತಮಥ ದೈವವಶಾದ್ ಅಪೇತಂ ವಾಸೋ ಯಥಾ ಪರಿಕೃತಂ ಪ್ರತಿಧಾಮತಾಂಧಃ. ಇದು ಒಂದು ಶ್ಲೋಕ. ಇನ್ನು ದೇಹೋಪಿ ದೈವವಶಗಃ ಖಲು ಕರ್ಮ ತಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತ ಏವ ಸಾಧು ತಂ ಸಪ್ರಪಂಚಮಧಿರೂಢ ಸಮಾಧಿ ಯೋಗ ಸ್ಥಾನಂ ಪುನರ್ನ ಲಭತೆ ಪ್ರತಿಬುದ್ಧವತ್ಸಹ. ಇತಿ ಶ್ಲೋಕಾಭ್ಯಾಮ್ ಇತ್ಯರ್ಥ. ಎರಡು ಮೋಸ್ಟ್ ರಿಲೆವೆಂಟ್ ಶ್ಲೋಕಗಳು. ದೇಹಂತ ತಮ್ಮ ಚರಮಂ ಸ್ಥಿತ ಮುಜ್ಜಿತಂ ವಾ ಸಿದ್ಧೋಪಿ ಪಶ್ಯತಿ ಯಥೋ ಅಧ್ಯಗಮದಾತ್ಮರೂಪಂ. ಅವನ ದೇಹದ ಮೇಲೆ ಗಮನನೇ ಇರೋದಿಲ್ಲ. ಯಾಕೆ? ಯಥೋ ಆತ್ಮರೂಪಂ ಅಧ್ಯಗಮತ್. ಬಿಂಬರೂಪವನ್ನು ಕಂಡಿರೋದ್ರಿಂದ ಹೊರಗಿನ ದೇಹದ ಪರಿವೇನೇ ಅವನಿಗಿಲ್ಲ. ದೇವಾ ದೈವಾದುಪೇತಂ ಅಥವಾ ದೈವವಶಾದ ಅಪೇತಂ, ಅದು ಬರಲಿ ಹೋಗಲಿ, ಉಪೇತ ಅಂದರೆ ಬರೋದು, ಅಪೇತ ಅಂದರೆ ಹೋಗೋದು, ಎಚ್ಚರನೆ ಇಲ್ಲ ಅವನಿಗೆ. ವಾಸೋ ಯಥಾ ಪರಿಕೃತಂ ಮದಿರಾಮದಾಂಧಃ. ಮದಿರೆಯ ಮದದಿಂದ ಅಂಧನಾದವನಿಗೆ ಮೈಮೇಲೆ ಬಟ್ಟೆ ಬಗ್ಗೆಯೂ ಎಚ್ಚರ ಆಗಿರೋದಿಲ್ವೋ ಹಾಗೆ ಅಂತೇಳಿ. ಬಟ್ಟೆ ಅಂದರೆ ದೇಹ, ದೇಹದ ಬಗ್ಗೆ ಹಾಗೆ ಪರಿವೆ ಇರೋದಿಲ್ವೋ ಅವರಿಗೆ, ಬಟ್ಟೆ ಮೇಲೆ ಅವರಿಗೆ ಪರಿವೆ ಇರೋದಿಲ್ಲ, ಅಪರೋಕ್ಷ ಜ್ಞಾನಿಗಳಿಗೆ ಇರೋದಿಲ್ಲ. ಅದಕ್ಕೆ ಶಮೀಕರಿಗೆ ಮೇಲೆ ಹಾವು ಹಾಕಿದರೂ ಎಚ್ಚರ ಬರಲೇ ಇಲ್ಲ. ಮಾಂಡವ್ಯರಿಗೆ ಕಂಠದಲ್ಲಿ ಚುಚ್ಚಿದ್ರೂ ಶುರು ಎಚ್ಚರ ಆಗಲಿಲ್ಲ. ದೇಹದ ಪರಿಮೆನೇ ಅವರಿಗಿಲ್ಲ ಅಂತ ಅರ್ಥ. ಅನಸ್ಥೀಸಿಯಾ ಕೊಟ್ಟಾಗ ಕಟ್ ಮಾಡಿದರೂ ಗೊತ್ತಾಗೋದಿಲ್ಲ ಅವನಿಗೇನು. ದೇವ ಆ ರೀತಿ ಎಕ್ಸಾಂಪಲ್ ಕೊಟ್ಟಾಗ ಅವನಿಗೆ ಪ್ರವೃತ್ತಿ ಹೇಗಿರುತ್ತೆ ಅಂದರೆ ಪರಿಮೆ ಇಲ್ಲದ ಪ್ರವೃತ್ತಿ ಅವನಿಗಿರುತ್ತೆ. ದೇಹೋಪಿ ದೈವವಶಗಃ ಖಲು ಕರ್ಮ ತಾವತ್ ಸ್ವಾರಂಭಕಂ ಪ್ರತಿ ಸಮೀಕ್ಷತೆ ಏವ ಸಾಧು. ಅವನು ದೈವವಶ ಅಂತ ತಿಳ್ಕೊಂಡು ದೇಹವನ್ನು ಸಮೀಕ್ಷತೆ ಏವ ಸಾಧು. ಸ್ವಾರಂಭಕಂ ತನ್ನ ಗುರಿಯನ್ನು ಸಾಧಿಸಕ್ಕೆ ಉಪಯೋಗಿಸ್ತಾನೆ ಹೊರತು ಅದ್ರ ಬಗ್ಗೆನೇ ಗಮನ ಕೊಡೋದಿಲ್ಲ. ತಂ ಸಪ್ರಪಂಚ ಮಧಿರೂಢ ಸಮಾಧಿ ಯೋಗ ಸ್ಥಾನಂ ಪುನರ್ನ ಲಭತೆ ಪ್ರತಿಬುದ್ಧವತ್ಸಹ. ದೃಷ್ಟಾಂತ ಕೊಡ್ತದೆ. ಎಚ್ಚರಾದವನಿಗೆ ಕನಸಿನ ಬಗ್ಗೆ ಹೇಗೆ ಅದು ಕನಸು ಅಂತ ಎಚ್ಚರ ಇರುತ್ತೋ, ದೇಹ ನಮಗೆ ಬೇರೆ ಅಂತ ಎಚ್ಚರ ಅವನಿಗಿರುತ್ತೆ. ಗೊತ್ತಾಯ್ತಾ? ಕನಸಿನಲ್ಲಿ ಪಡಬಡಿಸ್ತಿರ್ತದೆ, ಎದ್ದ ತಕ್ಷಣ ಅದು ಹೋಗಿಬಿಡುತ್ತೆ. ಅದೇ ರೀತಿ ಅವನಿಗೆ ಎದ್ದ ತಕ್ಷಣ ಏನಾಗಿದೆ, ಅಪರೋಷ್ಟ ಜ್ಞಾನಿ ಎಚ್ಚರ ಬಂದವ. ಅವನೇನಾಗಿದೆ, ಅವನಿಗೆ ಜ್ಞಾನ ಬಂದಿರೋದ್ರಿಂದ ದೇಹದ ಮೇಲೆ ಅವನಿಗೆ ಪರಿವೆ ಇರೋದಿಲ್ಲ. ಆಕ್ಟಿವಿಟಿ ಇರುತ್ತೆ, ಆ ಬಗ್ಗೆ ಅಭಿಮಾನ ಇರೋದಿಲ್ಲ ಅಂತ. ಅಭಿಮಾನವಿಲ್ಲದೆ ಕೆಲಸ ಮಾಡ್ತಾನೆ. ಇತಿ ಶ್ಲೋಕಾಭ್ಯಾಮ್ ಇತ್ಯರ್ಥ ಯಾಜ್ಞವಲ್ಕೆ. ಇತಿ ಮುಂದೆ ಆ ಶ್ಲೋಕ ಮುಗಿತು. ಆಪೂರ್ಯಮಾಣಮಚರ ಪ್ರತಿಷ್ಠಂ ಸಮುದ್ರಮಾಪಃ ಪ್ರಬಹಂತಿ ಯದ್ವತ್ ಪ್ರವಿಶಂತಿ ಯದ್ವತ್ ಅಂತ ಇನ್ನೊಂದು ಪಾಠ, ಪ್ರಸಿದ್ಧ ಪಾಠ ಪ್ರವಿಶಂತಿ ಅಂತಿರೋದು. ತದ್ವತ್ ಕಾಮಃ ಯಂ ಪ್ರವಿಶಂತಿ ಸರ್ವೇ ಸಶಾಂತಿಂ ಆಪ್ನೋತಿ ನ ಕಾಮ ಕಾಮೀ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಂ ಆಪಃ ಪ್ರವಹಂತಿ ಯದ್ವತ್ ತದ್ವತ್ ಕಾಮಃ ಯಂ ಪ್ರವಿಶಂತಿ ಸರ್ವೇ ಸಹ ಶಾಂತಿಂ ಆಪ್ನೋತಿ ನ ಕಾಮ ಕಾಮೀ. ಆಪೂರ್ಯಮಾಣ ಸಮುದ್ರಂ, ಸಮುದ್ರವನ್ನು ಆಪಃ ಯದ್ವತ್ ಪ್ರವಿಶಂತಿ, ನೀರುಗಳೆಲ್ಲ ನದಿ ಪ್ರವಾಹಗಳೆಲ್ಲ ಸಮುದ್ರವನ್ನು ಸೇರ್ತಾ ಇವೆ. ಅದು ಸಮುದ್ರ ಏನು ಮಾಡಿದೆ ಈಗ, ಆಪೂರ್ಯಮಾಣ ತುಂಬ್ತಾನೇ ಇದೆ, ತುಂಬ್ತಾನೆ. ಎಷ್ಟು ನದಿಗಳು, ಅಷ್ಟು ನದಿಗಳು ಫುಲ್ ಫ್ಲಡ್ಸ್ ಸಮುದ್ರಕ್ಕೆ ಸೇರುತ್ತೆ. ಆದರೆ ಅಚಲ ಪ್ರತಿಷ್ಠಂ, ಏ ಸಮುದ್ರ ಬೇರೆ ಬೇರೆ ಬರೋದೇ ಇಲ್ಲ. ಗೊತ್ತಾಯ್ತಾ? ಬರೋದು ಎಷ್ಟು ಹೊರಗೆ ಅಷ್ಟೇ ಹೊರತು ಅದೆಲ್ಲ ಎಷ್ಟಾದರೂ ಕಿಲೋಮೀಟರ್ ಗಟ್ಟಲೆ ಬರೋದಿಲ್ಲ, ಸ್ವಲ್ಪ ಉಪಿತ ಕಾಣುತ್ತೆ ಅಷ್ಟೇ. ಯದ್ವತ್ ತದ್ವತ್ ಕಾ, ಆ ರೀತಿ ಜ್ಞಾನಿ ಇರುತ್ತಾನೆ. ಎಷ್ಟೇ ನದಿಗಳು ಹರಿದು ಬಂದರೂ ಕೂಡ ಸಮುದ್ರ ಅಚಲವಾಗಿ ಹೇಗಿರುತ್ತೋ ಹಾಗೆ ಪ್ರಬಲ ಜ್ಞಾನಿಯಾದವನು. ತದ್ವತ್ ಕಾಮ ಎಂ ಪ್ರವೇಶಂತೆ ಸರ್ವೇ, ಸಮುದ್ರ ನದಿ ಹರಿದು ಬರೋದಿಲ್ಲ, ನದಿಗಳು ಸಮುದ್ರಕ್ಕೆ ಹರಿಯುತ್ತೆ. ಜ್ಞಾನಿ ಆದವನು ಕೂತಲ್ಲೇ ಅವನಿಗೆ ಬೇಕಾದ ಬರುತ್ತೆ ಹೊರತು ಅವನು ಹುಡ್ಕೊಂಡು ಹೋಗೋದಿಲ್ಲ. ಜ್ಞಾನಿ ಯಾವುದೇ ಏನು ಮಾಡೋದಿಲ್ಲ, ಯಾವ ವಸ್ತುವನ್ನು ಹುಡ್ಕೊಂಡು ಹೋಗೋದೇ ಇಲ್ಲ. ಸಮುದ್ರ ಹೋಗುತ್ತಾ ಹಾಗೆ, ಬಟ್ ಅತಿ ಹೆಚ್ಚು ನೀರು ಇರೋದಲ್ಲಿ ಸಮುದ್ರದಲ್ಲೇನೆ. ಅಂದರೆ ಹುಡುಕೊಂಡು ಹೋಗೋ ನದಿಗಳು ಬರೆದಾಗುತ್ತೆ, ಆದರೆ ಇದ್ದ ಸಮುದ್ರ ಹಾಗೆ ಇರುತ್ತೆ. ಅದಕ್ಕೇನೆ ಯಾರು ದೇವರ ಧ್ಯಾನ ಮಾಡ್ತಕ್ಕ ಅವನ ಬಳಿ ಇದ್ದಲ್ಲೇ ಎಲ್ಲ ಬರುತ್ತೆ ಹೊರತು ಏನು ಮಾಡಬೇಕಾಗಿಲ್ಲ, ಹುಡ್ಕೊಂಡು ಹೋಗಬೇಕಾಗಿಲ್ಲ. ಅದೇ ಅಬ್ರ ಪುರುಷಾರ್ಥವತ ಶಬ್ದಾದಿತಿ ಬಾದರಾಯಣ ಬ್ರಹ್ಮಸೂತ್ರ. ಸರ್ವೇಪಿ ಪುರುಷಾರ್ಥಾಶ್ಯುಹೋ ಜ್ಞಾನಾದೇವನ ಸಂಶಯ. ಅದಕ್ಕೇನೆ ದೃಷ್ಟಾಂತ ಕೊಡ್ತಾರೆ. ಒಳ್ಳೆ ಮೆರಿಟೆಡ್ ಇದ್ದರೆ ಹುಡ್ಕೊಂಬರ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್ ಅಂತಾರೆ. ಹುಡ್ಕೊಂಬಂದು ಕರ್ಕೊಂಡು ಹೋಗ್ತಾರೆ, ಬೇಡ ಅಂದರೆ ಜಾಸ್ತಿ ಕೊಡ್ತೀವಿ ಅಂತಾರೆ. ಮತ್ತು ಏನು ಕೆಲಸ ಸಿಸಿ ಕೊಡ್ತೀವಿ ಅಂತಾರೆ. ಯಾಕೆ? ಅದನ್ನ ಯೋಗ್ಯತೆ ಇದ್ದರೆ ಹುಡ್ಕೊಂಡು ಬರ್ತಾರೆ. ಆ ಮಾತನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಕವಿಗಳು ಹೇಳಬೇಕಾದ್ರೆ, ನರತ್ನ ಮನ್ವಿಷ್ಯತಿ ಮೃಗ್ಯತೆ ಹಿತತ್. ರತ್ನ ಹುಡ್ಕೊಂಡು ಹೋಗೋದಿಲ್ಲ, ಅದನ್ನ ಹುಡ್ಕೊಂಡು ಜನ ಬರ್ತಾರೆ ಅಂತ ಹೇಳಿದ. ರತ್ನ ಜನ ಹುಡ್ಕೊಂಡು ಹೋಗೋದಿಲ್ಲ, ರತ್ನ ಇಲ್ಲಿ ಜನ ಹೇಗೆ ಹುಡ್ಕೊಂಡು ಬರ್ತಾರೆ ಜನ ಅದ್ರ ಹತ್ರ. ಬಯಕೆಗಳೆಲ್ಲ ಅವನ ಹತ್ರ ತಾನಾಗಿ ಬರುತ್ತೆ ಹೊರತು ಇಷ್ಟಪಟ್ಟ ವಸ್ತುಗಳು ಇವ್ರು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಇದು ವಿಶೇಷ ಇದೆ. ಸಾ ಉಳಿದವ್ರಿಗೆ ಏನಾಗುತ್ತೆ, ವಸ್ತು ಹುಡ್ಕೊಂಡು ಹೋಗ್ತಾರೆ ಸಿಗೋದಿಲ್ಲ, ಜೊತೆಗೆ ಸಿಕ್ಕರೆ ಉಳಿಯೋದಿಲ್ಲ. ಯಾವ್ದು ಬಂತಲ್ಲಿ ಎಪಿ ಸಂಸ್ಪರ್ಶ ಜಾಭೋಗ ದುಃಖ ಯೋನ ಏವತೆ, ಬರೋದಿಲ್ಲ ಉಳಿಯೋದಿಲ್ಲ, ಹೋದ್ಮೇಲೆ ದುಃಖ ಬಿಡೋದಿಲ್ಲ. ಮೊದಲು ಕೊನೆವರೆಗೂ ದುಃಖದಲ್ಲೇ ಇರ್ತವೆ, ಹಾಗಲ್ಲ ಆರಾಮಾಗಿರ್ತಾರೆ, ಫುಲ್ ಆಫ್ ವಾಟರ್, ಇದರಷ್ಟು ನೀರು ಬೇರೆ ಕಡೆ ಇರೋದೇ ಇಲ್ಲ. ಆ ರೀತಿ ಜ್ಞಾನಿ ಇರ್ತಾರೆ. ಒಳ್ಳೆ ದೃಷ್ಟಾಂತ ಇದು. ಅದೇ ದೃಷ್ಟಾಂತ ಕೊಡ್ತಾರಲ್ಲ, 24 ಗುರುಗಳು ಅಂತ ಬಂತಲ್ಲ, ಇದೊಂದು ಹೇಳ್ತಾರೆ. ಇದೊಂದಿದೆ, ಸಮುದ್ರ ಇದೆ, ಈ ಮಾತನ್ನು ಈ ಶ್ಲೋಕಕ್ಕೆ ಅಲ್ಲಿ 2 ಶ್ಲೋಕ ಇದೆ ಸೇರಿಸ್ಕೋಬೇಕು, ಇದನ್ನು ಅಲ್ಲಿ ಸೇರಿಸ್ಕೋಬೇಕು, ಅವಾಗ ವಿಶೇಷ ಆಗುತ್ತಾಗತ್ತೆ. ನಾ ಆಮೇಲೆ ಹೇಳಬೇಕಾದ್ರೆ ನೋತ್ಸರ್ಪತಿನ ಶಿಷ್ಯತಿ, ಗೊತ್ತಾಯ್ತಾ, ಸಂಪತ್ತು ಬಂದಾಗ ಉಬ್ಬೋದಿಲ್ಲ ಕುಗ್ಗೋದಿಲ್ಲ. ಯಾಕೆ? ಸಮೃದ್ಧ ಕಾಮಹ ಹೀನೋವ ನಾರಾಯಣ ಪರೋ ಮುನಿಹಿ. ಸಮೃದ್ಧ ಕಾಮಹ ಹೀನೋವ, ಬೇಕಾಷ್ಟು ಇಷ್ಟು ಬೇಕಾದ ವಸ್ತು ಸಿಗಲಿ ಸಿಗದೆ ಹೋಗಲಿ, ಹೇಗಿರ್ತಾನೆ? ಸಮುದ್ರ ಇವ, ಸಮುದ್ರದಂತೆ ಇರ್ತಾನೆ ಅವನ. ಇದೆ ಮತ್ತು ಸಮುದ್ರ, ಮತ್ತು ಸ್ಪಷ್ಟವಾದ ಸಮುದ್ರ ದುಷ್ಟ ಅಂತಾನೇ. ನಾರಾಯಣ ಪರೋ ಮುನಿ, ನಾರಾಯಣ ಪರನಾದಂತಹ ಜ್ಞಾನಿಯಾದವ ಮುನಿ ಅಂತ ಪದ ಅಲ್ಲೂ ಬಂದಿದೆ. ಮತ್ತೆ ಮುನಿ ಅಂದ ಮನನಾನ್ ಮುನಿ ಅಂತ ಅರ್ಥ, ಮನನಶೀಲನಾದವನಿಗೆ ಆ ಬಗ್ಗೆ ಗಮನ ಇರೋದಿಲ್ಲ. ನೋತ್ಸರ್ಪೇತ ನ ಶುಷ್ಯೇತ ಸರಿದ್ಭಿರಿವ ಸಾಗರ, ಸರಿ ತಾಪಃ ಸಾಗರ, ಎಲ್ಲ ಪದಗಳು ಹಾಗೇ ಇದೆ. ಆದ್ದರಿಂದ ಯಾವುದು ಕಾಲಕ್ಕೆ ಕೂಡ ಬೇಕಾದ ವಸ್ತು ಬರಲಿ ಬರದೇ ಇರಲಿ, ಅದೇ ನಮಗೆ ಉಪವಾಸಾದಿಗಳಿಂದ ಪ್ರಾಕ್ಟೀಸ್ ಆಗುತ್ತೆ. ಅದೆಲ್ಲ ಕೂಡ ವಸ್ತುಗಳು ಇರಲಿ ಬಿಡಲಿ ಆ ಕಡೆ ಗಮನ ಹೋಗಬಾರ್ದು ಅಂತ ತಿಳ್ಕೋಬೇಕು. ಮೆಕ್ಯಾನಿಕಲಿ ಮಾಡಬಾರ್ದು, ಮತ್ತೇನು ಮಾಡಬೇಕು, ಅದನ್ನು ಅನುಸಂಧಾನ ಮಾಡಬೇಕು. ಹಸಿವೆ ಆಗುತ್ತೆ, ಮನಸ್ಸು ಬೇಕು ಅನಿಸುತ್ತೆ, ಮತ್ತು ಬೇಡ ಅಂತ ಕಂಟ್ರೋಲ್ ಮಾಡ್ತಾನೆ, ಅವೆಲ್ಲ ಅಭ್ಯಾಸ ಮಾಡ್ಕೊತಾ ಹೊರಟ್ರೆ ಅದ್ರ ಟ್ರೈನಿಂಗ್ ಅವಾಗ ಇದರಲ್ಲಿ ಹಾರ್ಸ್ ರೈಡಿಂಗ್ ಅಂತ ಕೂಡಿಸೋದು. ಅವನಿಗೆ ಅನಸ್ತೀಸಿಯ ಕೊಟ್ಟು ಮರಿಸಿಬಿಟ್ಟು ಹಾರ್ಸ್ ರೈಡಿಂಗ್ ಬರುತ್ತೆ ಅವನಿಗೆ. ಏನಾಗಿರ್ಬೇಕು ಅವನು ಎಚ್ಚರ ಇದ್ದು ಪ್ರತಿದಿನ ಗಮನಿಸ್ತಾ ಇರಬೇಕು, ಯಾವ ಕಾಲಕ್ಕೆ ಏನು ಪ್ರಾಬ್ಲಮ್ ಇದೆ ನೋಡಿ ನೋಡಿ ಏನು ಮಾಡ್ಕೊತಾನೆ ಅವನು, ಕಲ್ತ್ಕೊತಾನೆ. ಆ ಟೈಪ್ ನಾವು ಯಾವ ಉಪವಾಸ ಆದ ಉಪವಾಸ ಇದ್ದು ಅಬ್ಸರ್ವ್ ಮಾಡಬೇಕು, ಊಟ ಮಾಡಿ ಅಬ್ಸರ್ವ್ ಮಾಡಬೇಕು, ಹೆಚ್ಚು ಊಟ ಮಾಡಿ ಅಬ್ಸರ್ವ್ ಮಾಡಿ, ಕಡಿಮೆ ಮಾಡಿ ಮಾಡಬೇಕು, ಏನೇನು ಚೇಂಜಸ್ ಆಗುತ್ತೆ ಗೊತ್ತಾಗುತ್ತೆ ಅವನಿಗೆ. ಅದಕ್ಕೆ ತಕ್ಕಂತೆ ಏನು ಮಾಡ್ತಾನೆ ಆಗ ಅವನು ಆಗ ಒಂದು ಆಪ್ಟಿಮಮ್ ಹುಡುಕ್ಬಿಡ್ತಾನೆ. ಈ ರೀತಿ ಇದ್ರೆ ನಿಶ್ಚಿಂತೆಯಾಗಿರ್ಬೋದು ಅಂತೇಳಿ, ಗೊತ್ತಾಯ್ತಾ? ಜ್ಞಾನಿಗಳು ಹೇಳ್ಬಿಡ್ತಾರೆ, ಅದಕ್ಕೆ ಹೆಚ್ಚು ಬೇಡ ಕಡಿಮೆ ಬೇಡ, ಯುಕ್ತಾಹಾರ ವಿಹಾರಸ್ಯ, ಪೂರ್ತಿ ಆಹಾರ ಬಿಟ್ಟ ಭಾರಿ ಪ್ರಾಬ್ಲಮ್, ಪೂರ್ತಿಯಿಂದ ಮಲಗಿಬಿಟ್ಟ, ಎರಡೂ ಉಪಯೋಗ ಇಲ್ಲ. ಅದಕ್ಕೆ ಯುಕ್ತ ಆಹಾರ ವಿಹಾರಸ್ಯ, ಅದೆಲ್ಲ ಪದಗಳು ಇಟ್ಕೊಂಡಾಗ ಸರಿಯಾಗಿ ಅರ್ಥ ಆಗುತ್ತೆ. ನಾವೆಲ್ಲ ಟೆಸ್ಟ್ ಮಾಡಿ ಕಲಿಬೇಕಾಗಿ ಟೆಸ್ಟ್ ಮಾಡಿ ಹೇಳಿಬಿಟ್ಟಾಗಿದೆ ಈಗಾಗಲೇ, ಅನುಸಂಧಾನ ಮಾಡಿದರೆ ಸಾಕು. ಅದನ್ನು ಹೇಳೋದಕ್ಕೆ ಸಮುದ್ರ ದೃಷ್ಟ ಅಂತ ಕೊಡ್ತಾರೆ. ತದ್ವತ್ ಕಾಮಾಹ ಎಂ ಪ್ರವಿಶಂತಿ ಸರ್ವೆ, ಕಾಮಾಹ ಅಂತ ಹೇಳಿದರೆ ಕಾಮ್ಯ ಪದಾರ್ಥಗಳು ಅಂತ ಅರ್ಥ. ಬಯಸಿದ ಪದಾರ್ಥಗಳೆಲ್ಲ ಅವನ ಹತ್ರ ಬರಬೇಕೇ ಹೊರತು ಇವನು ಹೋಗಬಾರ್ದು. ಸಶಾಂತಿ ಮಾಪ್ನೋತಿ ನ ಕಾಮ ಕಾಮಿ, ಬಯಸಿದ ವಸ್ತುಗಳಿಗೆ ಹೋಗೋರಿಗೆ ಶಾಂತಿ ಸಿಗೋದಿಲ್ಲ, ಇದ್ದಲ್ಲೇ ವಸ್ತುಗಳು ಬಂದಾಗ ಶಾಂತಿ ಸಿಗುತ್ತೆ. ಅರ್ಥ ಆಯ್ತಾ? ಜ್ಞಾನಿ ಹೀಗಿರ್ತಾನಾದ್ರಿಂದ ಅವನ ಸ್ಥಿತಿ ಭಾರಿ ದೊಡ್ಡದು. ಆದ್ದರಿಂದ ಅಪರೋಕ್ಷ ಜ್ಞಾನಿಗೆ ಬಯಕೆಗಳನ್ನು ಹುಡುಕೊಂಡು ಹೋಗೋ ಅಭ್ಯಾಸರೇ ಇರೋದಿಲ್ಲ, ಅದು ಗಮನಿಸಬೇಕು. ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ, ರಾಯರು ಸನ್ಯಾಸ ಬೇಕು ಅಂತ ಕೇಳಲೇ ಇಲ್ಲ, ಏನು ಮಾಡಿದ್ರು ಅವರು? ತಗೊಳ್ಳೇಬೇಕು ಅಂತ ಹೇಳ್ಕೊಟ್ರು. ಅದನ್ನು ಅರ್ಥ ಆಯ್ತಾ? ತಗೊಳ್ಳೇಬೇಕು, ಅರ್ಹತೆ ನಿಯಮ ಇದೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲೆಲ್ಲಿ ದೊಡ್ಡವರು ಇರ್ತಾರೆ ಅವ್ರು ಅದೇ ರೀತಿಯೇ ಆಗಿರೋದು. ತೇನ ವಿಷಯಾನುಭವ ಪ್ರಕಾರಮಃ ಆಪೂರ್ಯಮಾನಮಿತಿ, ಯೋ ವಿಷಯೇ ಹಿ ಆಪೂರ್ಯಮಾನ ಅಪಿ ಅಚರಪತಿಷ್ಠೋ ಹೋಗತಿ. ಆಮೇಲೆ ಅವನು ಬಂದ ಹುಡ್ಕೊಂಡು ಹೋಗಲಿಲ್ಲ, ಬಂತು ಎಷ್ಟು ಬಂದರೂ ಕೂಡ ಬಂತಪ್ಪ ಅಂತ ಉಪ್ಪೋದಿಲ್ಲ ಸಮುದ್ರ, ಹಾಗೆ ಇರ್ತಾನೆ ಅವನು. ಅದಕ್ಕೇನೆ ಹಿಗ್ಗೋದಿಲ್ಲ, ಸುಖ ದುಃಖ ಸಮಯಕೃತ್ವ. ಅಕಸ್ಮಾತ್ ಬರಗಾಲ, ಒಂದು ಹನಿ ಎಲ್ಲ ಹನಿಗಳು ಬತ್ತಿ ಹೋಗ್ಬಿಟ್ಟು ನದಿಗಳು, ಸಮುದ್ರ ನೀರು ಮಾತ್ರ ಇದ್ದೇ ಇದೆ, ಮತ್ತೆ ಅದು ಅದು ಬತ್ತದಿಲ್ಲ, ಇದು ಉಬ್ಬೋದಿಲ್ಲ ಬತ್ತೋದಿಲ್ಲ. ಅದೇ ರೀತಿಯೇ ಹಿಗ್ಗೋದಿಲ್ಲ ಕುಗ್ಗೋದಿಲ್ಲ, ಅದು ಸಮುದ್ರ ದೃಷ್ಟ ಅಂತ ಕೊಡ್ತಾರೆ. ಸಮುದ್ರದಲ್ಲಿ ಪೂರ್ಣತೆ ಇದೆ, ಜ್ಞಾನಿಗೆ ಪರಮಾತ್ಮನ ದರ್ಶನ ಮಾಡಿದ್ರಿಂದ ಪೂರ್ಣತೆ ಬಂದಿರೋದ್ರಿಂದ ಅವನಿಗೆ ಸಮಸ್ಯೆ ಇಲ್ಲ. ಅವ್ನು ನೋಡ್ತಾರೆ, ಬೇಕಾದ ಹೋದ್ರೆ ಸಾಕಾಡ್ ಬಿಡ್ತಾ, ಅವನಿಷ್ಟ ಅವ್ರು, ಗೊತ್ತಾಯ್ತಾ? ಅನ್ವಾಂಟೆಡ್ ಬಂದರೆ ಬೇಡ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡ್ತಾನೆ. ಇವತ್ತು ಎಷ್ಟೋ ದಿನ ರಾಯರು ಕೂಡ ಏನು ಮಾಡಿದರು, ರತ್ನಹಾರ ಕೊಟ್ಟರೆ ಹಾಕಿದ್ರು, ಆ ಕಡೆಗೆ ರತ್ನಹಾರ ತಂದುಕೊಟ್ಟ ರಾಜ, ಬರಗಾಲದಲ್ಲಿ ರಕ್ಷಣೆ ಮಾಡಿದರು ಅಂಥೇಳಿ ಅಲ್ಲಿ ಅಗ್ನಿಯಲ್ಲಿ ಹಾಕಿದ್ರು ತಕ್ಷಣ, ಗೊತ್ತಾಯ್ತಾ? ಅದು ಎತ್ತಿಗಡಿ ಬೇಕಾಗಿದ್ದಲ್ಲ ಅಂಥೇಳಿ. ಅರ್ಥ ಆಯ್ತಾ? ಯಾವುದು ಸ್ವೀಕಾರಕ್ಕೆ ಹೋಗ್ಯನೋ ಅದನ್ನು ಮಾಡಬೇಕು, ಬಡಿಸಿದ್ದೆಲ್ಲ ಊಟ ಮಾಡೋಕ್ಕೆ ಅಂತೇನೇ ಇಲ್ವಲ್ಲ, ಗೊತ್ತಾಯ್ತಾ? ಬೇಕಾದ ಹೊಸ ಕಲ್ಬಿಡ್ತು ಹೇಳ್ಬೇಕಾದ್ರೆ ಹಾಗೆ ಎದ್ರೋಚತೆ ತದ್ಗ್ರಾಹ್ಯಂ, ಇಷ್ಟವಾದ ತೊಗೊಳ್ಳಿ ಬೇಡೋ ಅದು ಬಿಟ್ಟುಬಿಡಿ ಅಂತಲೇ ಹೇಳೋದು ನಾವು. ಆ ರೀತಿ ನಮಗೆ ಛಾಯಿಸೋದು, ಊಟಕ್ಕೆ ಕೂತಾಗಿದ್ದ ಛಾಯಿಸಿನ ಅಪ್ಲೈ ಮಾಡ್ಕೋಬೇಕು. ಯೋ ನಿಷೇರ್ ಅಪೂರ್ಯಮಾಣೋಪಿ ಅಚಲ ಪ್ರತಿಷ್ಠೋ ಭವತಿ ನೋತ್ಸೇಕಂ ಪ್ರಾಪ್ನೋತಿ ನಚ ಪ್ರಯತ್ನಂ ಕರೋತಿ. ಅವನು ಅದು ಬರುತ್ತಂತೆ, ಸಮುದ್ರ ಯಾವ ಎಫರ್ಟು ಮಾಡೋದಿಲ್ಲ, ಇದ್ದಲ್ಲಿಗೆ ಬರಬೇಕು. ಅದು ಕರೋತಿ ನಚ ಅಭಾವೇ ಶುಷ್ಯತಿ, ನೀರಿಲ್ಲದೆ ಹೋದಾಗ ಒಣಗೋದಿಲ್ಲ. ನಹಿ ಸಮುದ್ರ ಸರಿತ್ ಪ್ರವೇಶ ಅಪ್ರವೇಶ ನಿಮಿತ್ತ ಬುದ್ಧಿಶೋಷೋ ವೃದ್ಧಿಶೋಷೋ ಬಹುತರೋ ಪ್ರಾಪ್ನೋತಿ. ಆಚಾರ್ಯರು ಮಾತನಾಡಿ ಹೇಗಿದೆ, ನಹಿ ಸುಮ್ಮನೆ ಶ್ಲೋಕ ಓದ್ದಾಗ ಏನಾಗುತ್ತೆ, ಸಮುದ್ರಕ್ಕೆ ಅಷ್ಟೆಲ್ಲ ಪ್ರವಾಹಗಳು ಬಂದರೂ ವೃದ್ಧಿ ಏನೂ ಆಗೋದಿಲ್ಲ, ಎಂಥ ಬರಗಾಲ ಬಂದರೂ ಕೂಡ ಏನೂ ಕಡಿಮೆನೂ ಆಗೋದಿಲ್ಲ ಅಂತಿದೆ ಆಚಾರ ಹೇಳ್ತಾರೆ. ಹಾಗಲ್ಲ, ಬಹುತರವು ನ ಪ್ರಾಪ್ನೋದ್. ಅದಕ್ಕೆ ಸಮುದ್ರ ಕೊರೆತ, ಮಳೆಗಾಲದಲ್ಲಿ ಏನು ಮಾಡ್ತಾರಾಗ, ಸಮುದ್ರ ಕೊರೆತ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಅಫೆಕ್ಟ್ ಆಗುತ್ತೆ, ಜಾಸ್ತಿ ಆಗೋದಿಲ್ಲ. ಅದೇ ರೀತಿಯೇ ಬರಗಾಲದಲ್ಲಿದ್ದಾಗ ಅವ ಏನಾಗುತ್ತೆ, ಈ ರೀತಿ ಕೊರೆತದ ಪ್ರಶ್ನೆ ಬರೋದಿಲ್ಲ. ಅಂಥ ವ್ಯತ್ಯಾಸ ಇದೆ. ಅದೇ ಜ್ಞಾನಿಗೆ ಯಾವುದು ಸಮುದ್ರ ಉತ್ಸವ ಅಂತ ಕೊಟ್ಟರು ಅಂದರೆ ಇನ್ನು ಮುಕ್ತನಾದವನು ಏನೂ ಇಲ್ಲ, 100% ಏನೂ ಇಲ್ಲ. ಜ್ಞಾನಿಗೇನಿಲ್ಲ, ಆಲ್ಮೋಸ್ಟ್ ಏನೂ ಇಲ್ಲ, ಅಷ್ಟು ಆ ಸ್ಥಿತಿ ಬರ್ತಾರೆ. ಸಮುದ್ರ ಸ್ವಲ್ಪ ಬಂತು, ತುಂಬ ಇದಾದಾಗ ಏನಾಗುತ್ತೆ ಮನಸ್ಸಿಗೆ, ಅಶ್ವತ್ಥಾಮರಿಗೆ ಮಹಾಜ್ಞಾನಿಗಳವರು ಯಾವಾಗ ಅರ್ಜುನ ಗೆದ್ದುಬಿಟ್ಟು ಸ್ಪರ್ಶಿಸಿ ಬೇಜಾರಾಗುತ್ತೆ, ಯುದ್ಧ ಸಾಕು ಅಂತ ಹೋಗಿಬಿಟ್ರೆ ಆ ಕಡೆ, ಇಂಥ ಸ್ವಲ್ಪ ಸಣ್ಣ ಪುಟ್ಟದ್ದಾಗ್ತಾ ಇರುತ್ತೆ, ದೊಡ್ಡದಾಗೋದಿಲ್ಲ ಅಂತ. ಸಣ್ಣವರಿಗೇನು ಭಾರಿ ಆಗುತ್ತೆ, ಅವ್ರಿಗೇನಾಗೋದಿಲ್ಲ. ನಮ್ಮದಲ್ಲೇ ಚಿಕ್ಕ ಮಕ್ಕಳು ಜೋರಾಗಳ ಹಾಗೆ, ದೊಡ್ಡವ್ರು ಜೋರಾಗಳೋದಿಲ್ಲ, ಗೊತ್ತಾಯ್ತಾ, ಕಂಟ್ರೋಲ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಚಿಕ್ಕ ಮಕ್ಕಳು ಜೋರಾಗಿ ಕೂಗ, ಸಣ್ಣ ಮಕ್ಕಳು ಜೋರಾಗಿ ಕೂಗೋದು, ದೊಡ್ಡವರೆಲ್ಲ ಕೂಗೋದಿಲ್ಲ ಆ ಥರ. ಬೇಕು ಅಯ್ಯೋ ನಮ್ಮ ಗೋವಿ ಬೆಸರು ಜೋ ಕೂ ಜೋರಾಗಿ ಕೂಗುತ್ತೆ ಮಗು, ಆ ದೊಡ್ಡವ್ರು ಹಾಕಿ ಕೂಗೋದಿಲ್ಲ. ಅದು ಆಸೆನ ಏನು ಮಾಡ್ತಾರೆ, ಅದನ್ನು ಮನಸ್ಸಲ್ಲಿ ಆಸೆನ ಹೊರಗೆ ಬರೋದಂತ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ನುಡಿದವ್ರು ಏನಂತಾರೆ ಅಂತ ಎಚ್ಚರಿಕೆ ಇರೋದು, ಮಕ್ಕಳಿಗೆ ಅದೇನಿರೋದಿಲ್ಲ. ಆ ಥರ ಜ್ಞಾನಿ ಆದವನು ಲೌಕಿಕದಲ್ಲಿ ವಯಸ್ಸಾದರೆ ಒಂದು ರೀತಿ ಬೆಳವಣಿಗೆ ಬರುತ್ತೆ, ಅದು ಅಧ್ಯಾತ್ಮದಲ್ಲಿ ಬಂದುಬಿಟ್ರೆ ಅವನು ಅಪರೋಕ್ಷ ಜ್ಞಾನಿ ಆಗ್ತಾನೆ. ಬರೀ ಜ್ಞಾನಿಗೆ ಹೊರಗಿನ ಸಾಧ್ಯ, ಅಪರೋಕ್ಷ ಒಳಗಿಂದು ಸಾಧ್ಯ ಅವನಿಗೆ. ಅದಕ್ಕೆ ನಾ ಬಹುತರೋ ವೃದ್ಧಿ ಶೋಷವು ಪ್ರಾಪ್ನೋತಿ. ವೃದ್ಧಿ ಅಂದರೆ ಹೆಚ್ಚೋದು, ಶೋಷ ಅಂದರೆ ಒಣಗೋದು. ಸರಿತ್ ಪ್ರವೇಶ ರೆಸ್ಪೆಕ್ಟಿವ್ಲಿ ಸರಿತ್ ಪ್ರವೇಶ ಅಪ್ರವೇಶ ನಿಮಿತ್ತ ವೃದ್ಧಿ ಶೋಷವು. ನೋಡಿ, ಸರಿತ್ ಪ್ರವೇಶ ನಿಮಿತ್ತ ವೃದ್ಧಿ, ಸರಿದ ಅಪ್ರವೇಶ ನಿಮಿತ್ತ ಶೋಷ. ಆ ರೀತಿ ಓದ್ಕೋಬೇಕಾದ್ರೆ ಸರಿ, ನದಿಗಳು ಉಕ್ಕಿ ಬಂದಿದ್ದರಿಂದಾಗಿ ವೃದ್ಧಿ ಇಲ್ಲ, ನದಿಗಳು ಒಣಗಿದ್ದರಿಂದಾಗಿ ಅದಕ್ಕೆ ಒಣಗೋದಿಲ್ಲ, ಆ ರೀತಿ ಇರುತ್ತೆ. ಪ್ರಯತ್ನಂ ವಾ ಕರೋತಿ, ಅಥವಾ ಕ್ಯಾಬ್ ಫಿಲಪ್ ಮಾಡ್ಕೋಬೇಕು ಅಂತ ಪ್ರಯತ್ನ ಕೂಡ ಪಡೋದಿಲ್ಲ. ರಾಯರಿಗೆ ಅಂಥ ದಾರಿದ್ರ್ಯ ಇದ್ರೂ ಕೂಡ ಏನು ಮಾಡಲಿಲ್ಲ, ಹೋಗಿ ಹೋಗೋಕ್ಕೆ ಇಷ್ಟಪಡಲಿಲ್ಲ. ಇನ್ನೊಬ್ರು ನೋಡಿ ಅಂದ ಅನುಕಂಪ ಕೂಡ ಬಿಡಬಾರದು ಅಂತ ಹೇಳಿಬಿಟ್ಟು ತೋರಿಸ್ತಾನೆ ಇರಲಿಲ್ಲ. ಅವರು ಆ ಥರ ಇರ್ತಾರೆ. ಸ ಮುಕ್ತಿಂ ಪ್ರಾಪ್ನೋತಿ ಇತ್ಯರ್ಥ, ಅಂಥವ್ರು ಮುಕ್ತಿಗೆ ಹೋಗ್ತಾನೆ ಹೊರತು ಬೇರೆಯವ್ರು ಮುಕ್ತಿಗೆ ಹೋಗ್ಲಿಕ್ಕಾಗೋದಿಲ್ಲ. ಇದೆಲ್ಲ ಅಬ್ಸರ್ವ್ ಮಾಡ್ತಾ ಹೋದರೆ ಸಾಧನೆ ಎಂಬ ಹೇಗಿರುತ್ತೆ ಅಂತ ಗೊತ್ತಾಗುತ್ತಾಗ. ಪೃಷ್ಠಸ್ಯ ಸಮಸ್ತಸ್ಯ ಉತ್ತರ ಮುಕ್ತಂ ತತ್ ಕಿಂ ಅಪೂರ್ಯಮಾಣಮಿತ್ಯನೇನಾ. ಎಲ್ಲ ಪ್ರಶ್ನೆಗೂ ಉತ್ತರ ಬಂತಲ್ಲ, ಮತ್ತೆ ಶೋಕ ಬಂತು ಅಂದರೆ ಹೇಳ್ತಾರೆ, ಗಟ್ಟಿ ಮಾಡೋಕ್ಕೋಸ್ಕರ ಹೇಳ್ತಿದ್ದಾರೆ. ಇತ್ಯತಃ ತೇನೇ ತೇನ ವಿಷಯಾನುಭವ ಪ್ರಕಾರ ಮಹಾ ಹಿತಪ್ರಜ್ಞಸ್ಯ ಕಾಭಾಷ ಸಮಾಜಿಸ್ತಸ್ಯ ಕೇಶವ ಚಿತತಿ ಕಂ ಪ್ರಭಾಷೆ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅದು ಪುತ್ರ ಇದೆ. ಜ್ಞಾನಿಯಾದವನು ಪ್ರವೃತ್ತಿಯನ್ನು ಯಾತಕ್ಕೆ ಮಾಡ್ತಾನೆ ಅಂದರೆ, ಅವನು ಸಮುದ್ರದಂಥ ಪ್ರವೃತ್ತಿ ಆದ್ದರಿಂದ ನಮ್ಮಂಥ ಪ್ರವೃತ್ತಿ ಅವನಿಗಿಲ್ಲ. ಅಜ್ಞಾನಿಗಳ ಪ್ರವೃತ್ತಿಗೂ ಜ್ಞಾನಿಗಳ ಪ್ರವೃತ್ತಿಗೂ ಏನಿದೆ ವ್ಯತ್ಯಾಸ ಇದೆ ಅಂತ ಹೇಳಿ. ನಹಿ ಕಥಂ ಸ್ಯಾತ್ ಬಹು ತತಃ ತೇನೇ ಇತಿ ಕ್ರಿಯಮಾಣ ಇತಿ ಉಪಸ್ಕರ್ತವ್ಯ ಕ್ರಿಯಮಾಣೇ ಇತಿ ನಿತ್ಯ ಸಾಪೇಕ್ಷತ್ವಾತ್ ಅಸಾಮರ್ಥ್ಯಾಭಾವ. ಇಂಥ ಪದ ಯಾಕೆ ಹೇಳಲಿಲ್ಲ ಅಂತ ಕೇಳಿ, ನಿತ್ಯ ಸಾಪೇಕ್ಷ ಅಂತ ಇರ್ತದೆ, ಅಂಡರ್ಸ್ಟುಡ್. ಲುಕ್ ಹೇರ್ ಅಂದರೆ ಯು ಲುಕ್ ಹೇರ್ ಅಂತ ಅರ್ಥ, ಸಾಪೇಕ್ಷವಾದ ಪದ ಅದು. ಕರ್ತೃ ಅಂಡರ್ಸ್ಟುಡ್, ಅದಕ್ಕೆ ನಲ್ಲ ಹೇಳಲಿಲ್ಲ ಅಂದರೆ ಕ್ರಿಯಮಾಣೆ ಅಂತ ತಾತ್ಪರ್ಯ ಅಂತ ಅರ್ಥ. ಬಾಹ್ಯಾನುಸಂಧಾನರಹಿತಸ್ಯ ಯುಜ್ಜೇತಾಪಿ ಕಥಂಚಿತ್ ಗಮನಾಧಿಕಂ ವಿಷಯಾನುಭವಸ್ತು ದೃಶ್ಯಮಾನ ಕಥಂ ಸ್ಯಾತ್ ತಸ್ಯ ನಿಯತಸಾಧನ ಸಾಧ್ಯಸ್ಯ ಅನುಸಂಧಾನೇನ ವಿನಾ ಅನುದಯಾತ್ ಇತ್ಯಾಶಂಕಾ ಪರಿಹಾರಾರ್ಥಂ ಇತಿ ಶೇಷ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇಷ್ಟೆಲ್ಲ ಹೇಳಿದ್ದಾರೆ. ಏನದು, ಬಾಹ್ಯಾನುಸಂಧಾನರಹಿತಸ್ಯ ಯುಜ್ಜೇತಾಪಿ ಕಥಂಚಿತ್ ಗಮನಾಧಿಕಂ. ಬಾಹ್ಯಾನುಸಂಧಾನ ಇಲ್ಲದೆ ಹೋದರೂ ಕೂಡ ಮತ್ತನಿಗೆ ಹಾಗೆ ಪ್ರವೃತ್ತಿನೋ ಆ ರೀತಿ ಪ್ರವೃತ್ತಿ ಅಂತ ಹೇಳಿದರೆ ಒಪ್ಪೋಣ, ಆ ಭಾಗ ಒಪ್ಪೋಣ. ಆದರೆ ವಿಷಯಾನುಭವಸ್ತು ದೃಶ್ಯಮಾನ ಕಥಮಸ್ಯಾತ್. ವಿಷಯಾನುಭವನ ಕಂಡಿದ್ದೇವೆ ಜ್ಞಾನಿಗಳು. ಆಚಾರ್ಯ ಏನು ಮಾಡಿದರು, 4,000 ಬಾಳೆಹಣ್ಣು 30 ಕೊಡ ಹಾಲು, ಅದೊಂದು ವಿಷಯ ಕಣ್ಣಿಗೆ ಕಾಣಿಸ್ತಾ ಇದೆ ವಿಷಯಾನುಭವ ಈಗ. ಅದು ಹೇಗೆ, ತಸ್ಯ ನಿಯತ ಸಾಧನ ಸಾಧ್ಯಸ್ಯ ಅನುಸಂಧಾನೇನ. ವಿಷಯಾನುಭವ ಕುಣಿಯೋದು ಗಿಣದು ಹೆಸರಿಲ್ದೇನೂ ಮಾಡ್ಬೋದು, ಆದರೆ ತಿನ್ನೋದನ್ನು ಹೆಸರಿಲ್ದ ಮಾಡೋಕ್ಕಾಗೋದಿಲ್ಲ. ಗೊತ್ತಾ, ಸ್ವಲ್ಪ ತಿಳುವಳಿಕೆ ಇರಬೇಕು, ಏನು ತಿಂತೀನಿ ಅಂತ ಎಚ್ಚರ ಇರಬೇಕು. ಅದೇ ರೀತಿಯೇ ಟಿ ವಿ ಮಿಲ್ಕು ತಿಂದವರು ಕೂಡ ಗೊಲ್ಲಗೆಲ್ಲ ತಿನ್ನೋದಿಲ್ಲ, ಏನು ತಿಂತಾರೆ, ತಿನ್ನಕ್ಕೆ ಬರೋ ಪದಾರ್ಥ ತಿಂತಾರೆ ಹೊರತು ಕಣ್ಣು ತಿನ್ನಕ್ಕಾಗೋದಿಲ್ಲ. ಅದೇ ರೀತಿಯೇ ಏನಿರುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ, ಹೌದು ಅನುಸಂಧಾನ ಅದು ಹೇಗಿರುತ್ತೆ ಅನುಸಂಧಾನ ಅಂದರೆ ವೃದ್ಧಿ ಶೋಷಗಳಿಗೆ ಕಾರಣವಾಗದಂಥ ರೀತಿ ಇರೋದು. ಅದರಿಂದ ಉಬ್ಬದುಕ್ಕೂ ಅದಕ್ಕೆ ಅಭ್ಯಾಸ ಮಾಡಲಿಕ್ಕೇನೆ, ವ್ರತಡಿಗೆ ಬಂದರೂ ಊಟನೇ ಸರಿ, ವ್ರತ ಮುಗಿದ್ರೂ ಊಟನೇ ಸರಿ. ಯಾಕೆಂದರೆ ಅದೇನಿಲ್ಲ ಅವನಿಗೆ ಅನುಸಂಧಾನ, ಇದು ರುಚಿ ಇದೆ ರುಚಿ ಇಲ್ಲ ಅಂತಕ್ಕಂಥ ಭಾವನೆಯಿಂದ ಏನು ಮಾಡೋದಿಲ್ಲ ಅವನು, ಅದನ್ನು ದ್ವೇಷ ಮಾಡೋದಿಲ್ಲ. ನಮಗೆ ಅನುಭವ ಮಾಡೋಕ್ಕೆ ಅವೆಲ್ಲ ಹೇಳಿರೋದು, ಏಕಾಸಿ ಏನೂ ಇಲ್ಲ, ವ್ರತದಲ್ಲಿ ಕೆಲವಿಲ್ಲ, ಗೊತ್ತಾಯ್ತಾ. ಅವಾಗ ಏನು ಮಾಡೋದು, ಇದನ್ನು ಕಂಚೆ ಅದಕ್ಕೂ ಅಡ್ಜಸ್ಟ್ ಆಗಬೇಕು. ಅದೆಲ್ಲ ದೇಹ ಏನಾಗುತ್ತೆ, ಅದರಿಂದ ದೇಹ ಇದು ರೀತಿ ಆಗೋದ್ರಿಂದ ಮನಸ್ಸು ಡಿಸ್ಟರ್ಬ್ ಆಗೋದು ಅದು ನಿಂತು ಬಿಡುತ್ತೆ. ಈ ರೀತಿ ಅಭ್ಯಾಸವಾಗಿ ಎಲ್ಲ ಹೇಳುತ್ತೆ, ಚಳಿ ಆಗಲ್ಲ ಇನ್ನೂ ಚಳಿ ಇದೆ ನಮ್ಮ ಕಡೆ ಅಂತಾನೆ. ಎಷ್ಟೋ ಕಡೆ ಬಂದಿರ್ತಾರೆ ಆ ಕಡೆಯಿಂದ. ಇಲ್ಲಿ ನೋಡ್ತೀವಿ ಇದ್ಯಾವ ಚಳಿ ಲೆಕ್ಕ ನಿಮಗಿಲ್ಲ ಅಂತ ಹೇಳಿ, ಯಾಕೆ ಇದು ಹೆಚ್ಚಡಿ ಕಂಡಿದ್ದೇವೆ, ಕೆಲವು ಬಿಸಿಲು ಈ ಬಿಸಿಲು ಮೆಕ್ಕಕ್ಕೆ ಇಲ್ಲ ಅಂತ ಹೇಳ್ತಾರೆ. ಈ ಅಭ್ಯಾಸ ನಮಗೆ ಈ ಥರ ಅಭ್ಯಾಸ ಮಾಡಿ ಮಾಡಿ ರಥ ಉಪವಾಸ ಮಾಡಿದಾಗ ಏನಾಗುತ್ತೆ ನಮಗೆ, ಈ ದುಃಖ ನಮಗೇನಾಗೋದಿಲ್ಲ. ಅದು ಪ್ರಾಕ್ಟೀಸ್ ಮಾಡಿಸ್ತಾರೆ, ಅದು ಜನ್ಮ ಜನ್ಮಕ್ಕೆ ಏನಾಗ್ತಾ ಹೋಗುತ್ತದೋ ಇಂಪ್ರೂವ್ ಆಗ್ತಾ ಹೋಗುತ್ತೆ. ತದ್ವತ್ ಕಾಮಾಹ ಎಂ ಪ್ರವೇಶಂತಿ ಸಂಕ್ಷೇಪೇಣ ಭುಕ್ತ. ಮೊದಲನೇದಾಗಿ ವಸ್ತು ಹುಡ್ಕೊಂಡು ಹೋಗೋದಿಲ್ಲ, ಅವಾಗ ಎಷ್ಟೇ ಬಂದರೂ ಕೂಡ ಅದರಿಂದ ಉಬ್ಬೋದಿಲ್ಲ, ಎರಡು ಭಾಗ ಅದು. ಮತ್ತು ವಸ್ತುಗಳು ಬಂದಿಲ್ಲ ಅಂತ ಕುಗ್ಗೋದಿಲ್ಲ. ಇವೆಲ್ಲ ಜ್ಞಾನಿಯ ಪ್ರವೃತ್ತಿಯ ರೀತಿ ಅದು. ಯಾವ ಆಚಾರ್ಯ ಏನು ಮಾಡಿ, ಎಂಟು ಜನ ಭಿಕ್ಷಕ್ಕೆ ಕರೆದ್ರು, ಒಟ್ಟಿಗೆ ತಗೊಂಡ್ರು, ಕೆಲಸ ಭಿಕ್ಷೆನೇ ಇಲ್ಲ, ನೋ ಪ್ರಾಬ್ಲಮ್. ಮತ್ತು ಕಾಷ್ಟ ಮಾಡೋ ವ್ರತ ಮಾಡಿದ್ರು, 48 ದಿವಸ ಕಾಷ್ಟ ಮಾಡೋ ವ್ರತ ಮಾಡಿದರು. ಆಮೇಲೆ ಭಿಕ್ಷೆ ತಗೊಂಡ್ರೆ 48 ಜನ ಒಟ್ಟಿಗೆ ತಗೊಂಡ್ರು, ಎರಡು ಇಲ್ಲಿ ಕೊಟ್ಟರು ಅಂತ ಅವರಿಗೆ ನೋವಾಗ ಅಷ್ಟೇ ಹೊರತು ನೆಸ್ಸಿಟಿ ಪ್ರಶ್ನೆ ಅವರಿಗಿಲ್ಲ. ಬ್ರಹ್ಮಜ್ಞಾನ ಇದ್ದವನಿಗೆ ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ಅನ್ನಂ ಬ್ರಹ್ಮೇತಿ ವ್ಯಜಾನಾಥ ಅಂತ ಬಂತಲ್ಲ, ದೇವನ ಅನ್ನ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದಾಗ ದೇವರ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅವರಿಗೆ, ಅನ್ನ ಸಿಕ್ಕಷ್ಟೇ ಖುಷಿಯಾಗುತ್ತೆ. ಅದು ಲೋಕದಲ್ಲೂ ಹಾಗೆ ಇದೆ, ಒಂದು ಮಾತಿದೆ, ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚನೆ. ಆ ಸಂಸ್ಕೃತದ ಪದ ಅದು, ಕಾದಂಬರಿ ಅಂತ ಬಾಣನ ಒಂದು ಗ್ರಂಥ ಕಾವ್ಯ ಅದು. ಅದನ್ನು ಓದ್ತಾ ಕೂತವರಿಗೆ ಆಹಾರ ಕೂಡ ಹಿಡಿಸೋದಿಲ್ಲ, ಅಷ್ಟು ಎಂಜಾಯ್ ಆಗಿಬಿಡ್ತಾರೆ ಅಂತ, ಮಗ್ನಾಗಿಬಿಡ್ತಾರೆ ಅದರೊಳಗೆ. ಇಲ್ಲೂ ಮ್ಯಾಚ್ ನೋಡ್ತಾ ಕೂತಿರ್ತಾರೆ, ಮಮ್ಮಿ ಎಚ್ಚರಿಕೆ ಬಡಿಸಿದ್ರೂ ಹೇಳೋದಿಲ್ಲ, ತಿಳಿತಿಲ್ಲ. ಹಸಿವಾಗಿ ಬಂದು ಹಸಿವೆ ಅರ್ಜೆಂಟ್ ಅಂತ ಮಾಡಿರ್ತಾರೆ, ಮ್ಯಾಚ್ ಶುರು ಆಗಿಬಿಡುತ್ತೆ, ನಿಧಾನ ಆಗಲಿ ಪರವಾಗಿಲ್ಲ ಅಂದ್ಬಿಡ್ತಾರೆ. ಯಾಕೆ ಈ ಕಡೆ ಗಮನ ಬಂದರೆ ಆ ಕಡೆ ಗಮನ ಹೋಗ್ಬಿಡುತ್ತೆ. ಆದ್ದರಿಂದ ನಾಳೆ ಪರೀಕ್ಷೆ ಇದ್ದಾಗ ಬೇಕು ಅನಿಸೋದೇ ಇಲ್ಲ ಅವನು, ಅದು ಮನುಷ್ಯನ ಸ್ವಭಾವ. ಅದು ಬ್ರಹ್ಮ ಹೇಯಷ್ಟು ವಸ್ತು, ಆದ್ದರಿಂದ ಬ್ರಹ್ಮಜ್ಞಾನ ಬಂದವರಿಗೆ ಎಂದು ಕೂಡ ಏನು ಅನಿಸೋದಿಲ್ಲ. ಅದಕ್ಕಿಂತ ವಸ್ತು ಬೇರೆ ಬೇಡ ವಸ್ತು ಇಲ್ಲ ಅಂದಮೇಲೆ ಹುಡ್ಕೊಂಡು ಹೋಗೋ ನೆಸಿಟಿನೇ ಇಲ್ಲ. ಮೌಂಟ್ ಎವರೆಸ್ಟ್ ನೋಡಿದವನಿಗೆ ಯಾವ್ದು ನಮ್ಮೂರ ಸಣ್ಣ ಗುಡ್ಡ ಇದೆ ತೋರಿಸ್ತಿರಿದ್ರೆ ಅದನ್ನು ನೋಡಿದ್ರೆ ಹೋಗು ಅಂತ ಹೇಳಿಬಿಡ್ತಾ. ಮೌಂಟ್ ಎವರೆಸ್ಟ್ ಸಮುದ್ರ ನೋಡಿದ್ರೆ ಯಾವ ಕೆರೆ ದೊಡ್ಡದು ಕಾಣಿಸುತ್ತೆ, ಸಮುದ್ರ ನೋಡಿದ್ರೆ ಯಾವ ಕೆರೆಯೂ ಸಣ್ಣದು ಕಾಣಿಸುತ್ತೆ, ಮೌಂಟ್ ಎವರೆಸ್ಟ್ ನೋಡಿದವನು ಎಂಥ ಗುಡ್ಡನೋ ಚಿಕ್ಕದು ಕಾಣಿಸುತ್ತೆ. ಅದು ಬ್ರಹ್ಮಜ್ಞಾನ ಬಂದವನಿಗೆ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಇರೋದೇ ಇಲ್ಲ. ಯಾಕೆ ಹೋಗಿ, ಕೆಲವು ಸಮುದ್ರದಲ್ಲಿ ಏನಿದೆ, ನೀರಿದೆ, ಬೆಟ್ಟದಲ್ಲಿ ಎತ್ತರ ಇದೆ, ಆ ದೇವರಲ್ಲಿ ಎಲ್ಲ ಇದೆ. ಈ ಮಧ್ಯೆ ಸಮುದ್ರ ನೋಡಿದವನು ಬೆಟ್ಟ ನೋಡಕ್ಕೆ ಹೋಗ್ತಾನೆ, ಬೆಟ್ಟ ಸಮುದ್ರ ನೋಡಕ್ಕೆ ಬರ್ತಾನೆ, ಸಮುದ್ರ ನದಿ ನೋಡಕ್ಕೆ ಹೋಗ್ತಾನೆ. ಯಾಕೆ ವ್ಯತ್ಯಾಸ ಇದೆ, ದೇವರಲ್ಲಿ ಮಾತ್ರ ಏನಿದೆ, ಎಲ್ಲ ಒಂದೇ ಕಡೆ ಇರೋದು, ಬೇರೆ ಕಡೆ ಹೋಗೋ ಚಾನ್ಸೇ ಇಲ್ಲ. ಎಲ್ಲ ಒಂದೇ ಕಡೆ ಇದ್ದಾಗ ಬೇರೆ ಕಡೆಯಲ್ಲಿ ಹೋಗ್ಬೇಕೀಗ. ಅದಕ್ಕೆ ಸಕಲ ಕಲ್ಯಾಣ ಗುಣ ಪರಿಪೂರ್ಣ, ಅದು ನಮ್ಗೆ ಅರ್ಥ ಆಗುತ್ತೆ. ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣನಾದಾಗ ಅದೊಂದು ಬಿಟ್ಟು ಯಾವ್ದಾರ ಒಂದು ಕಾರಣಕ್ಕೆ ಬಿಡಬಹುದಲ್ಲ, ಕೊನೆಗೆ ನಾನು ದೇವರಲ್ಲಿ ಇದಿಲ್ಲ ಅಂತ ಬಿಟ್ಟುಬಿಟ್ಟೆ ಅಂತ ಕಾರಣ ಹೇಳ್ಬೋದಲ್ಲ. ಒಂದು ಎಲ್ಲ ಇದೆ, ಬಿಡೋದು ಸಾಧ್ಯನೇ ಇಲ್ಲ. ಕೆಲವಿಲ್ಲ ಅದು ಇರಬಾರ್ದವೆಲ್ಲ, ದೇವರಲ್ಲಿ ದೋಷನೇ ಇಲ್ಲ, ದೋಷ ಇರಬಾರ್ದೇ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವನ ವಾರ್ತೆ ಕೇಳಿದವರು ಎಲ್ಲರೂ ಸಂಸಾರವರು. ದೇವರ ವಿಶೇಷ ಮಹಿಮೆ ಕೇಳಿದವರಿಗೆ ಬೇರೆ ಯಾವ ವಸ್ತುಗಳು ಕೂಡ ಆಸಕ್ತಿ ಹುಟ್ಟಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಗೋಲ್ಡ್ ತಗೊಳ್ಳೋ ಅಭ್ಯಾಸ ಇದ್ದವನಿಗೆ ಶ್ರೀ ಗೋಲ್ಡ್ ಯಾಕೆ ತಗೋತಾನೆ, ನಿಜವಾದ ರಕ್ತ ತಗೊಳ್ಳೋರು ಯಾಕೆ ಇನ್ನು ತಗೊಳ್ತಾನೆ, ನಿಜವಾದ ಬೆಳ್ಳಿ ಇರೋನಿಗೆ ಅಲ್ಯೂಮಿನಿಯಂ ಯಾಕೆ ತಗೋತಾನೆ, ಯಾಕೆ ತಗೋತಾನೆ ಅಲ್ಯೂಮಿನಿಯಂ ಅವನು, ಬೆಳ್ಳಿ ತಗೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೇನೆ ಅವನು ವೈಟ್ ಮೆಟ್ಲೋ ಏನೋ ತಗೊಳಕ್ಕೆ ಹೋಗ್ತಾನೆ, ಅವನಿಗೆ ಅದು ಬೇಕು ಅಂತ ಅಪೇಕ್ಷೆ ಇದೆ, ಅದು ಸಿಗೋ ಚಾನ್ಸಸ್ ಇಲ್ಲ. ಆದ್ದರಿಂದ ಸಬ್ಸ್ಟಿಟ್ಯೂಟ್ ಹುಡುಕ್ತಾನೆ. ಆದರೆ ಜ್ಞಾನಿಯಾದ ದೇವರೇ ಸಿಕ್ಕಿರೋದ್ರಿಂದ ಬೇರೆ ಕಡೆ ಹೋಗೋ ಚಾನ್ಸಸ್ಸೇ ಇಲ್ಲ ಅವನಿಗೆ. ಪ್ರಯತ್ನಂ ವಾ ಕರೋತಿ ಸ ಮುಕ್ತಿಂ ಪ್ರಾಪ್ನೋತಿ ಇತ್ಯರ್ಥ. ಅದರಿಂದ ಮುಕ್ತಿ ಹೋದ್ರೆ ಫುಲ್ ಎಲಿಜಿಬಿಲಿಟಿ ಬರುತ್ತೆ ಅವನಿಗೆ. ಪೃಷ್ಠಸ್ಯ ಸಮಸ್ತಸ್ಯ ಉತ್ತರ ಮುಕ್ತಂ ತತ್ಕಿಂ ಅಪೂರ್ಯಮಾನಮಿತಿ ಅದು ಮುಂದೆ ಹೇಳ್ತಾರೆ. ಕಾಮಶಬ್ ಬಾಹ್ಯಾನುಸಂಧಾನ ತದ್ವತ್ ಕಾಮ ಎಂ ಪ್ರವೇಶ ಸಂಕ್ಷೇಪೇಣ ಪದಿ. ಕಾಮಶಬ್ದಸ್ಯ ಅರ್ಥ ವಿಷಯ ರೀತಿ, ಕಾಮಕ್ಕೆ ಕಾಮ ಅಂತ ಅರ್ಥ ಅಲ್ಲ, ಕಾಮ್ಯ ಪದಾರ್ಥ ಅಂತ ಅರ್ಥ. ತದ್ವತ್ ಕಾಮ ಎಂ ಪ್ರವೇಶಂತೆ ಅಂದರೆ ವಿಷಯಗಳು ಅವನ ಹತ್ರ ತಾವಾಗಿ ಬರಬೇಕು. ಅನ್ಯಥಾ ವಿಹಾಯ ಕಾಮ ನಿತ್ಯ ಉತ್ತರ ವಿರೋಧ, ಮುಂದೆ ಹೇಳ್ತಾರೆ ಈ ಮಾತನ್ನು, ಅದಕ್ಕೆ ಅದೇ ಅರ್ಥನೇ ಮಾಡಬೇಕು. ಅಚಲ ಪ್ರತಿಷ್ಠಂ ಇತಿ ಅಶೈವ ವ್ಯಾಖ್ಯಾನಂ ನೋತ್ಸೇಕಂ ಇತ್ಯಾದಿ. ಅಚಲ ಪ್ರತಿಷ್ಠಂ ಅಂದ್ರೇನು, ನೆಲೆಯಲ್ಲಿ ಬದಲಾವಣೆ ಕಾಣೋದಿಲ್ಲ ಅಂದರೆ ನಾ ಉತ್ಸೇಕಂ ಇತಿ. ನೆಲೆ ಕಾಣೋದು ಅಂದ್ರೇನು, ಉಬ್ಬೋದಿಲ್ಲ ಕುಗ್ಗೋದಿಲ್ಲ, ಅದಕ್ಕೆ ಅಚಲ ಪ್ರತಿಷ್ಠ ಅಂತ ಹೇಳಿದ್ರೆ ಈ ಪ್ರತಿಷ್ಠೆ ಮಾಡಿದ ಮೇಲೆ ಅಲುಗಾಡಿಸಾಗಿಲ್ಲ, ಅದನ್ನು ಮುಗಿದೋಯ್ತು. ಪ್ರತಿಷ್ಠೆ ಅಪತೆ ಅಂದಮೇಲೆ ಏನೂ ಮಾಡಾಗಿಲ್ಲ, ಅಚಲ ಪ್ರತಿಷ್ಠನಾಗಿಬಿಡ್ತಾನೆ. ಆದ್ದರಿಂದ ಅವನಿಗೆ ಬೇರೆ ಕಡೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಇತ್ಯತಃ ಸಮದೃಷ್ಟಾಂತೋಪಾದನ ಉಪಾದಾನ ಸಾಮರ್ಥ್ಯಾದಿತಿ ಭಾವೇನ ನಹೀತಿ. ಆದ್ದರಿಂದ ಸಮುದ್ರ ದೃಷ್ಟಾಂತ ಅನ್ನೋದು ಪೂರ್ತಿ ಅರ್ಥ ಆಯಿತು ನಮಗೆ. ನಹೀತಿ ನಹಿ ಸ ಶಾಂತಿ ಮಾಪ್ನೋತಿ ಇತ್ಯಸ್ಯ ಅರ್ಥಮಃ ಸಹಿತಿ. ಶಾಂತಿ ಹೊಂತಾನೆ ಎರಡು ಅರ್ಥ, ಇಲ್ಲಿ ಶಾಂತನಾಗಿರ್ತಾನೆ ಅಂತ ಒಂದು ಅರ್ಥ, ಮುಂದೆ ಮುಕ್ತಿ ಹೋಗ್ತಾನೆ ಅಂತ ಇನ್ನೊಂದು ಅರ್ಥ. ಶಾಂತಿ ಮಾಪ್ನೋತಿ ಅಂದರೆ ಮೋಕ್ಷಂ ಪ್ರಾಪ್ನೋತಿ ಅಂತ ಅರ್ಥ. ಏತದೃಷ್ಟ ಕೇಚಿತ್ ಜ್ಞಾನಿನ ಏವ ಮುಕ್ತಿರೀತ್ಯನೇನ ಇತ್ಯಾಹು ತದಸತ್ ಗತಾರ್ಥತ್ವ. ಕೆಲವರು ಈ ರೀತಿ ಹೇಳ್ತಾರೆ, ಜ್ಞಾನಿನ ಹೊರಳಕ್ಕೋಸ್ಕರ ಮಾತು ಹೇಳಿದ್ದಾರೆ, ಜ್ಞಾನಿಗೆ ಮುಕ್ತಿ ಬೇರೆಯವ್ರಿಗೆ ಇಲ್ಲ ಅಂತ ಅರ್ಥ ಅಂತ ಈ ಶ್ಲೋಕದಲ್ಲಿ ಬಂದಿದೆ ಅಂದರೆ ಅದಲ್ಲ, ಗತಾರ್ಥ ಹಿಂದೆ ಹೇಳಿ ಆಗಿದೆ. ಅದನ್ನು ಪುನರುಕ್ತಿ ಅಲ್ಲ, ಜ್ಞಾನಿ ಹೇಗಿದೆ ಅವನೇ ಅಪರೋಕ್ಷ ಜ್ಞಾನಿ ಆದವನು ಹೇಗೆ ವಿಷಯಗಳನ್ನು ಅನುಭವಿಸ್ತಾನೆ ಅಂತ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಇದು ಜ್ಞಾನಿ ಲಕ್ಷಣ ಅಲ್ಲ, ಇದು ಜ್ಞಾನಿಯ ಪ್ರವೃತ್ತಿಯ ರೀತಿ. ಅದರಿಂದ ಸರಿಯಾಗಿ ಯಾವುದಕ್ಕಂತ ಅರ್ಥ ಮಾಡ್ಕೋಬೇಕಂತ ಅಲ್ಲಿಗೆ ನಾಳೆ ದಿವಸ ಕೊನೆಯ ಶ್ಲೋಕ. ಇದರಲ್ಲಿ ಏನು ಎರಡು ಶ್ಲೋಕ ಇದೆ ಎಂದು ಕೂಡ, ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾನ್ ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ. ನಾಳೆ ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ.